प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं मणिगृह्णाति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। ಪರಮಪವಿತ್ರವಾದ ಭಗವದ್ಗೀತೆಯಲ್ಲಿ ಯಾವ ರೀತಿಯಾಗಿ ಸ್ವತಃ ಭಗವಂತ ವಿಶೇಷ ರೀತಿಯಲ್ಲಿ ಅರ್ಜುನನಿಗೆ ಸುಖ ದುಃಖಗಳನ್ನು ಗೆಲ್ಲತಕ್ಕಂಥ ಉಪಾಯವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ ಎಂಬುದನ್ನು ನೋಡ್ತಾ ಇದ್ದೇವೆ। ಯಾವುದೇ ಸುಖ ದುಃಖದ ಒತ್ತಡವನ್ನು ಗೆಲ್ಲಲೇಬೇಕು। ಆ ಗೆಲ್ಲುವುದರ ಪ್ರಯೋಜನ ಏನು? ಸಹ ಅಮೃತತ್ವಾಯ ಕಲ್ಪತೆ, ಅಂಥವನು ಮೋಕ್ಷಕ್ಕೆ ಅರ್ಹತೆಯನ್ನು ಪಡೀತಾನೆ। ಮೋಕ್ಷಕ್ಕೆ ಯಾವನು ಈ ಸುಖ ದುಃಖಗಳನ್ನು ಗೆಲ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದಿಲ್ಲ ಅವನೆಂದು ಅರ್ಹತೆ ಪಡೀತಕ್ಕಂಥ ಸಂಭವ ಬರದೇ ಇಲ್ಲ। ಆದ್ದರಿಂದ ಪ್ರತಿಯೊಬ್ಬರೂ ಸಹ ಸುಖ ದುಃಖಗಳನ್ನು ನಿಯಂತ್ರಣ ಮಾಡತಕ್ಕಂಥ ಪ್ರಯತ್ನದಲ್ಲಿ ಸದಾ ತಮ್ಮನ್ನು ತೊಡಿಸಿಕೊಳ್ಬೇಕು। ಅದು ಬರೀ ಇದರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನದಿಂದನೇ ಬರಲಿಕ್ಕೆ ಸಾಧ್ಯ। ಜ್ಞಾನದ ಹೊರತು ಸುಖ ದುಃಖಗಳ ನಿಯಂತ್ರಣ ಎಂದೂ ಸಾಧ್ಯ ಇಲ್ಲ, ಜ್ಞಾನವಿಲ್ಲದೆ ಅದು ಸಾಧ್ಯ ಇಲ್ಲ, ಅದು ಬರದೆ ಮೋಕ್ಷಕ್ಕೆ ಅರ್ಹತೆ ಬರೋದಿಲ್ಲ। ಆದ್ದರಿಂದ ಪ್ರತಿಯೊಬ್ಬರೂ ಸಹ ತತ್ವಜ್ಞಾನದ ಸಂಪಾದನೆಗೆ ವಿಶ್ವ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಅದರ ಹಿನ್ನೆಲೆ। ಅಂಥ ಅಮೃತತ್ವ ಪ್ರತಿಯೊಬ್ಬನಿಗೂ ಬೇಕಾಗಿರ್ತಕ್ಕಂಥದ್ದು, ನಮಗದು ಹೆಚ್ಚು ಜನಕ್ಕೆ ಅರ್ಥವಾಗಲೇಬೇಕು। ಹಸಿದವನಿಗೆ ಆಹಾರದ ಮಹತ್ವ ಹೇಗೆ ಗೊತ್ತಾಗುತ್ತೋ, ಅಮೃತರಾಗಿರ್ತಕ್ಕಂಥ ನಮಗೆ ಅಮೃತತ್ವದ ಮಹಿಮೆ ತಿಳಿಯುತ್ತೆ। ಈ ಟೆಂಪರರಿ ಜಾಬ್ನಲ್ಲಿದ್ದವನಿಗೆ ಪರ್ಮನೆಂಟ್ ಜಾಬ್ ಕಡೆಗೆ ಕಣ್ಣಿರುತ್ತೆ ಯಾವಾಗಲೂ ಕೂಡ। ಇದು ಟೆಂಪರರಿ ಅಂತಷ್ಟ ಪರ್ಮನೆಂಟ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾನೆ। ನಮಗೆ ಜಾಬ್ ಪರ್ಮನೆಂಟ್ ಅಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಪರ್ಮನೆಂಟ್ ಲೋಕನೇ ಒಂದಿದೆ ಎಂಬುದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ। ಪರ್ಮನೆಂಟ್ ಲೋಕ ಇದೆ, ಭಗವಂತನ ಲೋಕಗಳಿಗೆ ಎಂದೂ ಕೂಡ ನಾಶವೇ ಇಲ್ಲ. ಇಲ್ಲಿ ಸೂಚನೆ ಇಲ್ಲಿ ಬಂತು, ಮುಂದೆ ಪರಮಾತ್ಮ ತಾನೇ ಹೇಳ್ತಾನೆ ಅರ್ಜುನ ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿಯನು ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಆ ಶ್ಲೋಕ ಕೇಳಿದಾಗ ಅಮೃತತ್ವದ ಅರ್ಥ ಬಂದಾಗ ಆಯ್ತಾನೆ। ನಾವು ಎಲ್ಲ ಮಾರ್ಟಲ್ ವರ್ಲ್ಡ್ ಅಂತ ಕರೀತಾರಲ್ಲ, ಎಲ್ಲ ನಾಶವಾಗತಕ್ಕಂಥ ಲೋಕಗಳು, ಈ ಲೋಕಗಳೇ ನಾಶವಾಗತಕ್ಕಂಥ ಲೋಕಗಳೊಂದು ಮೇಲೆ ಅದರಲ್ಲಿ ವಾಸ ಮಾಡತಕ್ಕಂಥ ನಮಗೆ ನಾಶ ತಪ್ಪಿದ್ದಲ್ಲ ಅಂತ ಅರ್ಥ. ದೋಣಿನೇ ಮುಳುಗುತ್ತೆ ಅಂದ ಮೇಲೆ ದೋಣಿಯಲ್ಲಿ ಕೂತವ್ರು ಮುಳುಗಲೇಬೇಕಲ್ಲ, ಮುಳುಗುವ ದೋಣಿಯಲ್ಲಿ ಕೂತವನು ಹೇಗೆ ಮುಳುಗ್ತಾನೋ, ಈ ಮಾರ್ಟಲ್ ವರ್ಲ್ಡ್ ಮರ್ತ್ಯ ಲೋಕದಲ್ಲಿರತಕ್ಕಂಥ ಮನುಷ್ಯ ಕೆಳಗೆ ಬೀಳಲೇಬೇಕಾಗುತ್ತೆ. ಇದು ಅಲ್ಲಿರ್ತಕ್ಕಂಥ ಪೂರ್ವವಾದ ಎಚ್ಚರಿಕೆ. ಹಾಗಿದ್ರೆ ನಮಗೇನಿಸುತ್ತಾಗ ಎಲ್ಲ ಕಡೆ ನೋಡಿ 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 ಕೊನೆಗೆ ಎಲ್ಲ ಲೋಕಗಳು ಅನಿತ್ಯವೇ ಹಾಗಿದ್ರೆ ಅಂತ ಹೇಳಿದ್ರೆ ಇಲ್ಲ, ಭಗವಂತ ಹೇಳ್ತಾನೆ ನನ್ನ ಲೋಕ ಅನಿತ್ಯ ಅಲ್ಲ ಅಂತ ಹೇಳ್ತಾನೆ. ಮಾಮುಪೇತ್ಯತೋ ಕೌಂತೇಯ ಪುನರ್ಜನ್ಮ ನವಿದ್ಯತೆ, ನನ್ನ ಬಳಿಗೆ ಬಂದವನಿಗೆ ಪುನರ್ಜನ್ಮದ ಯೋಚನೆ ಇಲ್ಲ. ಏಕೆಂದ್ರೆ ಅಲ್ಲಿಂದ ಹೋದ್ರೆ ತಾನೇ ವಾಪಸ್ ಬರೋ ಪ್ರಶ್ನೆ. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ತಿರುಗರು, ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಈ ಮಾತುಗಳಲ್ಲಿ ನಿತ್ಯ ಲೋಕದ ಪರಿಕಲ್ಪನೆ. ನಾವು ಇದನ್ನು ಕೇಳಿದ್ರೆ ಎಷ್ಟೋ ಬದಲಾಗ್ತೇವೆ ಎಂದು ಗಮನಿಸಬೇಕು. ನಾವು ಇದನ್ನು ಕೇಳಿದ ತಕ್ಷಣ ಎಷ್ಟೋ ಬದಲಾವಣೆಯಾಗುತ್ತೆ. ನಿತ್ಯ ಲೋಕ ಒಂದಿದೆ, ಅಲ್ಲಿ ಹೋಗಕ್ಕೆ ಒಂದು ದಾರಿ ಇದೆ ಅಂತ ಗೊತ್ತಾದ ಮೇಲೆ ನಾವು ಪ್ರಯತ್ನ ಮಾಡಲೇಬೇಕಾಗತ್ತೆ. ನಿತ್ಯವಾದ ಯಾವುದೇ ಸಮಸ್ಯೆ ಇದ್ದವನಿಗೆ ಒಂದು ಪರಿಹಾರ ಇದೆ ಅಂತ ಗೊತ್ತಾದರೆ ಪ್ರಯತ್ನ ಪಟ್ಟೇ ಪಡ್ತಾನೆ. ಇವತ್ತು ನಮಗೆ ಆ ಗುರಿ ಗೊತ್ತಿಲ್ಲದೆ ಹೋದಾಗ ಮಾತ್ರ ಪ್ರಯತ್ನಶೀಲತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯ ಶ್ಲೋಕ ಅಮೃತತ್ವದ ಬಗ್ಗೆ ಗಮನ ಸೆಳೆದು ಮುಂದೆ ಅದರ ವಿಶೇಷ ಅಂಶಗಳನ್ನೆಲ್ಲ ಹೇಳ್ತಾ ಇದೆ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಸತ್ಕರ್ಮಗಳನ್ನು ಮಾಡಿದವರಿಗೆ ಎಂದೂ ದುಷ್ಟಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ, ದುಷ್ಕರ್ಮಗಳನ್ನು ಮಾಡಿದವರಿಗೆ ಎಂದೂ ಸತ್ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ಭಗವಂತ ಹೇಳ್ತಾನೆ, ಇದು ಖಚಿತವಾದ ಮಾತು. ಮತ್ತೆ ಭಗವಂತ ಸುಮ್ಮನೆ ಹೇಳಿದ್ರು ಸಾಕು, ಖಚಿತನೇ ಅದು. ಅದು ಖಚಿತ ಅಂತ ಒತ್ತಿ ಬೇರೆ ಹೇಳ್ತಾನೆ ಹೇಗಿರಬೇಕಿದು. ಖಚಿತ ಅಂತ ತಾನೇ ಒತ್ತಿ ಹೇಳಿದಾಗ ನಮಗೆಷ್ಟು ಭರವಸೆ ಸಿಗುತ್ತೆ. ತುಂಬಾ ಜನಕ್ಕೆ ಒಳ್ಳೆಯವರಿಗೆ ಇವತ್ತಿನ ಜೀವನ, ಅನೇಕ ಜನರ ಜೀವನ ಕಂಡಾಗ ಮನಸ್ಸಿಗೆ ಸ್ವಲ್ಪ ಖೇದ ಉಂಟಾಗ, ಇಷ್ಟೆಲ್ಲ ಒಳ್ಳೆಯದು ಮಾಡಿ ಏನು ಬಂದಾಗೈತೆ ನಮಗೀಗ ಅಂತ ಹೇಳ್ತಾರೆ. ಎಷ್ಟೋ ಜನ ಆಗಿನ ಒಂದು ಅನೇಕ ಪದ್ಧತಿ ಉಂಟು, ಪಾಪ ಏನೋ ಬಡವರು ಅಂತ ಹೇಳಿಬಿಟ್ಟು ಯಾರಿಗೋ ಸಹಾಯ ಮಾಡದೆ, ಆದರೆ ಕೊನೆಗೆ ಆಗಿದ್ದೇನು, ನಮಗೆ ಕೈ ಕೊಟ್ಬಿಟ್ಟ ಕೊನೆಗೆ ಅವನು, ಅದು ತೀರ್ಮಾನ ಮಾಡಿದ್ದೇನೆ, ನೀವು ಯಾರಿಗೂ ಸಹಾಯನೇ ಮಾಡಬಾರ್ದು ಅಂಥೇಳಿ ಇಂಥದ್ದನ್ನೇ ಸಿಗ್ತಾರೆ ಪಾಪ ಎಷ್ಟೋ ಜನ. ಯಾರು ಇದ್ದಕ್ಕಿದ್ದಾಗ ಬರ್ತಾರೆ, ರಾತ್ರಿ 12 ಗಂಟೆ ಬಾಗಿಲು ಬಿಡುತ್ತಾರೆ, ಓ ಏನೋ ಆಗಿಬಿಟ್ಟಿದೆ ಬಾಗಿಲು ತೆಗಿರಿ ಅಂತ ಪಾಪ ತೆಗಿತಾರೆ, ಗನ್ ತೋರಿಸ್ಬಿಟ್ಟು ಎಲ್ಲ ಕೊಟ್ಬಿಡಿ ಅಂತ ಕೇಳ್ತಾರೆ. ಏನೋ ಸರ್ ಇನ್ನೊಂದು ಬಾಗಿಲು ತೆಗಿಬಾರ್ದು, ಯಾರು ಬಂದು ಸತ್ತು ಇದ್ದಂತ ಬಾಗಿಲು ತೆಗಿ ಅನಿಸುತ್ತೋ ಇಲ್ಲ. ಈಗ ಇಂಥ ಮಾತು ಅನೇಕ ಸಂಶಯ ಬರುತ್ತೆ ನಮಗೆ. ಇವತ್ತು ಕಾಲ ನೋಡಿದಾಗ ಕೊನೆಗೇನು ತೀರ್ಮಾನ ಮಾಡ್ತೇವೆ, ಇದು ಒಳ್ಳೆಯತನಕ್ಕೆ ಕಾಲ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದುಬಿಡ್ತೇವೆ. ಭಗವಂತ ಹೇಳ್ತಾನೆ, ಈ ಮಾತನ್ನು ಹೇಳಬೇಕು ಹೋಗಬೇಡಿ, ಒಳ್ಳೆಯತನಕ್ಕೆ ಎಂದು ದುಷ್ಟಫಲ ಆಗೋದೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಭರವಸೆ ಕೊಡ್ತಕ್ಕಂಥ ಮಾತು. ಸಾಮಾನ್ಯವಾಗಿ ಮಾತಿಗೆ ಅರ್ಥ ಇದೆ, ಇನ್ನು ಭಗವಂತನ ಬಾಯಲ್ಲಿ ಬಂದಾಗ ಎಷ್ಟು ಅರ್ಥ ಬರುತ್ತೆ ಅದಕ್ಕೆ. ಇದು ಗ್ಯಾರಂಟಿ ಅನ್ನೋ ಮಾತನ್ನು ಯಾರೋ ಹೇಳೋದಲ್ಲ. ಯಾರ ಮಾತು ವೇದವಾಕ್ಯವನ್ನ ಮೀರಿಸಿ ನಿಂತಿದೆಯೋ ಅಂತ ಭಗವಂತ ಮಾತಾಡಿದಾಗ ಅದರೊಳಗೆ ಸಂಶಯ ಪಡತಕ್ಕಂಥ ಕಾರಣ ಇಲ್ಲ. ಇವತ್ತು ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಒಂದು ನಿಶ್ಚಿತವಾಗಿ ಬಿಟ್ರೆ ಎಷ್ಟು ಕೆಟ್ಟದ್ದು ಬೇಕಾದ್ರೂ ಆಗಿರಲಿ ಅದು ಒಳ್ಳೆಯದಕ್ಕೆ ಕಾರಣವಾಗುತ್ತೆ ಅಂತ ವಿಶ್ವಾಸ ಇರಬೇಕದು. ಅದೇ ರೀತಿ ಎಷ್ಟೇ ಕೆಟ್ಟ ಕೆಲಸ ಕಷ್ಟ ಕೆಲಸ ತುಂಬ ಮಾಡ್ತಾ ಇರ್ತಾರೆ, ಯಾರು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ, ಖಂಡಿತ ನಂಬೇಡಿ, ಒಳ್ಳೆಯದಾಗಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಕೆಟ್ಟ ಕೆಲಸ ಮಾಡಿದ್ರೆ ಒಳ್ಳೆಯದಾಗಿ ಸಾಧ್ಯವೇ, ಒಳ್ಳೆಯದಾಗಿದೆಯಲ್ಲ ಅಂತ ಕೇಳಿದರೆ ಈಗಲೇ ತೀರ್ಮಾನ ಮಾಡಬೇಡಿ, ಇನ್ನು ತೀರ್ಮಾನ ಇದೆ ಅಂತ ಹೇಳ್ತಾರೆ. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರಿತಾ ಇರ್ತಾನೆ, ತಪ್ಪು ಬರಿತಾ ಇರ್ತಾನೆ, ಆದರೆ ಆಗಲೇ ಫೇಲು ಅಂತ ಹೇಳೋದಿಲ್ಲ. ಎರಡು ತಿಂಗಳು ಕಾಯ್ಬೇಕಾದ್ರೆ ಗೊತ್ತಾಗಲಿ, 2 ತಿಂಗಳು ಕಾಯ್ಬೇಕಷ್ಟೇ. ಬಾರಿ ಚೆನ್ನಾಗಿ ಬರೆದವನಿದ್ದಾನೆ, ಅವನ ರ್ಯಾಂಕ್ ಅಂತ ಗೊತ್ತಾಗಲಿ 2 ತಿಂಗಳು ಕಾಯ್ಬೇಕು. ಇವತ್ತು ಇದೆಲ್ಲ ಪರೀಕ್ಷಾ ಕಾಲವಾದ್ದರಿಂದ ತಕ್ಷಣ ರಿಸಲ್ಟ್ ಗೊತ್ತಾಗೋದಿಲ್ಲ, ಆದರೆ ಮುಂದೆ ಗೊತ್ತಾಗೇ ಆಗುತ್ತೆ. ಆದ್ದರಿಂದ ನಾನು ಅವಸರ ಪಡಬೇಕಾದ ಕಾರಣ ಇಲ್ಲ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ, ಕೊನೆಯ ಪ್ರಸಂಗ. ಪಾಂಡವರೆಲ್ಲ ದುರ್ಯೋಧನನ ಸಂಹಾರದ ಅನಂತರ 36 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡುತ್ತಾರೆ. ಚಕ್ರವರ್ತಿಗಳಾಗಿ ಪಾಂಡವರು ರಾಜ್ಯಭಾರವನ್ನು ಮಾಡುತ್ತಾರೆ. ವಿಶೇಷವಾದ ಅಶ್ವಮೇಧ ಯಾಗಗಳ ಆಚರಣೆಯನ್ನು ಮಾಡುತ್ತಾರೆ. ಕೊನೆಗೆ ಭಗವಂತನ ಅಪ್ಪಣೆಯಂತೆ ಶ್ರೀಕೃಷ್ಣ ಪರಂಧಾಮಕ್ಕೆ ತೆರಳುತ್ತಿರಲಿಕ್ಕೆ ತಾವೆಲ್ಲರೂ ಸಹ ಮಹಾಪ್ರಸ್ಥಾನವನ್ನು ಕೈಗೊಂಡು ಸ್ವರ್ಗಾರೋಹಣವನ್ನು ಮಾಡುತ್ತಾರೆ. ಮುಂದೆ ಧರ್ಮರಾಜ ಒಬ್ಬನೇನೆ ಇಂದ್ರದೇವರು ಕಳಿಸಿದ ವಿಮಾನದಲ್ಲಿ ಕೂತು ಸ್ವರ್ಗಕ್ಕೆ ಅಂತ ಹೊರಡುತ್ತಾನೆ. ಆ ಹಿನ್ನೆಲೆಯಲ್ಲ ಹೇಳಬೇಕು, ಹೊರಟಿಲ್ಲ ನಮಗೆ ಬೇಡ, ಈಗ ಮುಖ್ಯವಾಗಿ ಈ ಭಾಗ ಮಾತ್ರ ಬೇಕು. ನಿನಗೆ ಸ್ವರ್ಗ ಸಿಗ್ತಾ ಇದೆ ಬಾ ಧರ್ಮರಾಜ ಅಂತ ಹೇಳಿ ದೇವದೂತ ರಥದಲ್ಲಿ ಕುಡಿಸಿಕೊಂಡು ಧರ್ಮರಾಜನನ್ನ ಕರ್ಕೊಂಡು ಹೊರಟು ಬಿಡ್ತಾನೆ. ಒಂದು ಜಾಗ ನೋಡು ಧರ್ಮರಾಜ, ಇದೇ ಸ್ವರ್ಗ ನೋಡು ಅಂತ ಹೇಳುತ್ತಾನೆ. ಧರ್ಮರಾಜ ನೋಡುತ್ತಾನೆ, ಅಲ್ಲಿ ಕಂಡಿದ್ದೇನು, ದುರ್ಯೋಧನ ದುಶ್ಯಾಸನ ಎಲ್ಲ ಕೂತಿದ್ದಾರೆ ಆ ಜಾಗದೊಳಗೆ. ಅಂದ್ರೆ ಯಾರ್ಯಾರು ವಿಲನ್ ಅಂತ ತಿಳ್ಕೊಂಡಿದ್ದಾರೆ ಎಲ್ಲ ಕೂತ್ಬಿಟ್ಟಿದ್ದಾರೆ. ಇದು ಸಮಸ್ಯೆ, ಎಲ್ಲ ಭಾರಿ ದುಷ್ಟರುಗಳೆಲ್ಲ ಅಲ್ಲಿ, ಭೀಷ್ಮದ್ರೋಣಾದಿಗಳೇ ಇಲ್ಲ, ಅರ್ಜುನಾದಿಗಳೇ ಇಲ್ಲ, ಇರೋದೆಲ್ಲ ದುರ್ಯೋಧನ ಅವನ ಇಡೀ ದೊಡ್ಡ ದುಷ್ಟದಳಗಳ ಕೂಟದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲರ ಮೇಲೆ ದುರ್ಯೋಧನ ಕೂತಿದ್ದಾನೆ ಸಿಂಹಾಸನ ಯಥಾ ಪ್ರಕಾರ. ಧರ್ಮರಾಜ ನೋಡ್ತಾನೆ, ಏನಿದು ಅಂತ ಕೇಳುತ್ತಾನೆ. ಸ್ವರ್ಗ ಅಂತ ಹೇಳುತ್ತಾರೆ, ಸ್ವರ್ಗ ಇಲ್ಲಿ ಕೂತಿರೋದಾರು ದುರ್ಯೋಧನ, ಇವನು ಕೂತಿದ್ದಾನೆ ಹೌದು ಅಂತ ಹೇಳ್ತಾರೆ. ಅಥವಾ ಧರ್ಮರಾಜ ಹೇಳ್ತಾನೆ, ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಧರ್ಮರಾಜ. ಇದು ಹೇಗೆ ಸಾಧ್ಯ, ಎಂಥ ಪಾಪಿಷ್ಟ ಅವನು. ಧರ್ಮರಾಜ ಜೀವನದಲ್ಲಿ ದುರ್ಯೋಧನ ಬೇಜಿರಲಿಲ್ಲ, ಏನಾದರೂ ಹೋಗಲಿ ಬಿಡು ಆ ಥರ ಬಿದ್ದವನು. ಅದು ಮನಸ್ಸೊಳಗೆ ಸಾಕಷ್ಟು ಸಿಟ್ಟಿರುತ್ತೆ, ಆದ್ರೆ ಬಾಯಲ್ಲಿ ತೋರಿಸಿರೋದಿಲ್ಲ. ಪಾಪ ಇವತ್ತು ಎಲ್ಲವನ್ನು ಹೊರಗೆ ಹಾಕಿಬಿಡ್ತಾನೆ, ಎಂಥ ಪಾಪಿ ಅವನು. ಅವನೇ ಸದ್ಗತಿಯಾಗದಾದ್ರೆ ಧರ್ಮಕ್ಕೆ ಏನು ಬೆಲೆ ಅಂತ ಕೇಳ್ತಾನೆ. ಅವನೇ ಸದ್ಗ ಕಾತಿ ಹೊಡೆದು ಅಂದ್ರೆ ಹೆಂಗೆ ಕೊಡೋದಾದ್ರೆ ಸರಿಯಾಗಿ ಬರ್ತಾ ಬರೀಬೇಕಾಕೆ ಈ ಮಧ್ಯೆ. ಇದು ಗುಂಡಗಳಿಗೆ ಇವತ್ತು ನಾವು ಉನ್ನತ ಸ್ಥಾನ ಕೊಡೋದಾದ್ರೆ ಸಜ್ಜನ ಬದುಕಿರಬೇಕಾಕೆ ಈ ಮಧ್ಯೆ. ಎಂಥ ಪಾಪಿಷ್ಟ, ತಂದೆ ಮಾತು ಕೇಳಲಿಲ್ಲ, ತಾಯಿ ಮಾತನ್ನು ಕೇಳಿಲ್ಲ, ಗುರುಗಳಿಲ್ಲ, ಹಿರಿಯರಿಲ್ಲ, ತನ್ನ ಸಮಾನ ಇಲ್ಲ ಅಂತೇಳಿ ತಪ್ಪುಗಳ ಸರಮಾನೆ ಮಾಡಿದವನು. ಸರ್ವಾತಿ ಶಂಕಿ, ಯಾರ್ಯಾರು ನಂಬಿಕೆ ಇಲ್ಲ ಅವನಿಗೆ, ಸತ್ಯಧರ್ಮಗಳನ್ನು ಗಾಳಿಗೆ ತೂರಿದ ಮಹಾಪಾಪಿಷ್ಟ. ಇಂಥವನೇ ಸದ್ಗತಿಯಾ ಅಂತ ಕೇಳಿದೆ, ಇಂಥವನೇ ಸದ್ಗತಿಯಾ ಅಂತ ಕೇಳಿದ್ದೇನೆ. ಅವ್ರು ಹೇಳ್ತಾರೆ, ಹೌದು, ಅವನು ಆ ಜಾಗ ಬಂದು ಈ ಜಾಗದಲ್ಲಿ ಕೂತಿದ್ದಾನೆ ಅಷ್ಟೇ ಅವನು. ಮತ್ತೆ ನಿನಗೆ ನೋಡು ಧರ್ಮರಾಜ, ನಿನಗೂ ಇದೇ ಲೋಕ ಸಿಕ್ಕಿದೆ ಅಂತ ಹೇಳಿದ್ದಾರೆ ತಕ್ಷಣ ಅಂತ. ನನಗೆ ಈ ಲೋಕ ಬೇಕಾಗಿಲ್ಲ ಹಾಗಿದೆ ಅಂತ ಹೇಳಿಬಿಡುತ್ತೆ, ಈ ಲೋಕ ನನಗೆ ಬೇಕಾಗಿಲ್ಲ. ಧರ್ಮರಾಜನ ಮಾತು ಅರ್ಥ ಮಾಡ್ಕೋಬೇಕು ನಾವೀಗ. ದುರ್ಯೋಧನ ಅಂತ ದುಷ್ಟರಿಗೆ ಸದ್ಗತಿ ಹೇಗಾಯಿತು ಧರ್ಮರಾಜನ ಪ್ರಶ್ನೆ ಇದೆ. ಅದೇ ಭಗವಂತನ ಉತ್ತರ, ಎಂದೂ ದುಷ್ಟರಿಗೆ ಸದ್ಗತಿ ಆಗೋದೇ ಇಲ್ಲ. ಮತ್ತೆ ಇಲ್ಲಿ ಆಗಿದೆಯಲ್ಲ ಅಂತ ಅನಿಸುತ್ತೆ, ಇಲ್ಲಿ ಆಗಿದೆಯಲ್ಲ. ತಕ್ಷಣ ಧರ್ಮರಾಜ ಒಂದು ಮಾತು ಕೇಳ್ತಾನೆ, ಆಯಿತು, ಇದು ಒಳ್ಳೆಯವರು ಒಬ್ಬರೂ ಇಲ್ಲವಲ್ಲ ಯಾತಕ್ಕೆ ಅಂತ ಕೇಳ್ತಾನೆ. ನಾ ಯಾರು ಒಳ್ಳೆಯವರು ಅಂತ ಕಂಡಿದ್ದೇವೆ, ಒಬ್ಬರು ಇಲ್ಲ, ಅಲ್ಲಿ ಬರೀ ದುಷ್ಟರೇ ಸೇರ್ಕೊಂಡ್ಬಿಟ್ಟೆ, ಇದೆ ಅಂತ ಸ್ವರ್ಗ ಇದು, ನನಗೆ ಬೇಕಿಲ್ಲ. ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳ್ತಾ, ಅವರೆಲ್ಲ ಎಲ್ಲಿದ್ದಾರೆ, ಅವರೆಲ್ಲ ಬೇರೆ ಜಾಗದಲ್ಲಿದ್ದಾರೆ ಅಂತ ಹೇಳ್ತಾ, ನನ್ನ ಅಲ್ಲೇ ಸೇರ್ಕೊಂಡೋಗಿ, ಸ್ವರ್ಗ ನನಗೆ ಬೇಕಾಗಿಲ್ಲ ಅಂತ ಹೇಳಿಬಿಡ್ತಾರೆ. ಈ ಸ್ವರ್ಗ ನನಗೆ ಬೇಕಿಲ್ಲ. ತಕ್ಷಣ ಎಲ್ಲ ಕಬಾ ಅಂತ ಕರ್ಕೊಂಡು ಹೋಗ್ತಾನೆ ದೇವದೂತ. ಹೋಗ್ತಾನೆ ಹೋಗ್ತಾನೆ, ಗಾಢಾಂಧಕಾರ ಆ ಜಾಗ, ಗಾಢಾಂಧಕಾರದ ಜಾಗ. ಇನ್ನು ಮುಂದೆ ಹೋಗ್ತಾನೆ, ನಡೀಲಿಕ್ಕೆ ಆಗ್ತಾ ಇಲ್ಲ. ದೇವದೂತ ಗೈಡ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ತಾನೆ, ದುರ್ವಾಸನೆ ಶುರುವಾಗತ್ತೆ, ಕೆಟ್ಟ ವಾಸನೆ. ಇನ್ನು ಮುಂದೆ ಹೋಗ್ತಾನೆ, ಸಹಿಸ್ಕೊಳ್ಳಕ್ಕಾಗೋದಿಲ್ಲ ಆತನಿಗೆ, ಅಷ್ಟು ಅಸಹ್ಯ ಬರ್ತಾಯಿ ಅನಿಸ್ತು. ಏನು ಮಾರ, ಎಲ್ಲಿಗೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ನೀವು ಬೇಕಲ್ಲ, ನಿನ್ನ ಭೀಮಾದಿಗಳು ಬೇಕಂತ ಕೇಳ್ತೀಯಲ್ಲ, ಅವರೆಲ್ಲ ರಜೆ ಕರ್ಕೊಂಡು ಹೋಗ್ತೇನೆ ಬಾ ಅಂತ ಹೇಳ್ತಾನೆ. ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ. ಇಂಥ ಕೆಟ್ಟ ಜಾಗದಲ್ಲಿ ಇದ್ದಾರಾ? ಹೌದು, ಈ ಜಾಗದಲ್ಲಿ ಇದ್ದಾರೆ ಅಂತ ಹೇಳಿದರು. ಅದ್ರಲ್ಲಿ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ, ನನಗೆ ಇರಲಿಕ್ಕಾಗೋದಿಲ್ಲ, ವಾಪಸ್ ಹೋಗೋಣ ಅಂತ ಹೊರಟ್ಬಿಟ್ಟಿದ್ದಂತೆ. ಆಗ ಭೀಮ, ಅರ್ಜುನ, ದ್ರೌಪದಿಯರೆಲ್ಲ ಮಾತಾಡದೆ ಕೇಳಿಸುತ್ತೆ. ಧರ್ಮರಾಜ, ಸ್ವಲ್ಪ ಇಲ್ಲೇ ಇರು, ಸ್ವಲ್ಪ ಇಲ್ಲೇ ಇರು ಅಂದರೆ. ತಕ್ಷಣ ಧರ್ಮರಾಜ ಹೇಳ್ತಾನೆ, ಇಲ್ಲೇ ಇರ್ತೇನೆ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನೋಡು ಧರ್ಮರಾಜ, ಇದು ನಿನ್ನ ಲೋಕ ಅಲ್ಲ. ನಿನಗೆ ಆ ಮೇಲೆ ತೋರಿಸಿದ ದುರ್ಯೋಧನ ಇದ್ದ ಜಾಗ ಇದೆಯಲ್ಲ, ಅದು ನಿನ್ನ ಲೋಕ. ಎಷ್ಟು ಒಳ್ಳೆ ಜಾಗ ಸಿಕ್ಕಿದೆ ನಿನಗೆ, ದುರ್ವಾಸನೆಯ ಜಾಗ, ಬಾಲಿ ಹೋಗೋಣ ಅಂತ ಕರೀತಾರೆ. ಹಾಗಂತಾರೆ, ನನಗೆ ಅದು ಬೇಕಾಗಿಲ್ಲ. ದುರ್ಯೋಧನ ಅಂತ ದುಷ್ಟ ಇರೋ ಜಾಗ ಸ್ವರ್ಗವಾಗೋದಾದ್ರೆ ಆ ಸ್ವರ್ಗ ನನಗೆ ಬೇಡ ಅಂತ ಹೇಳ್ಬಿಡುತ್ತೆ. ಆ ಸ್ವರ್ಗ ನನಗೆ ಬೇಡ. ಈ ಭೀಮಾದಿಗಳಿರ್ತಕ್ಕಂಥ ಜಾಗ ಇದೇ ಕೆಟ್ಟ ವಾಸನೆ ಬರೋ ಜಾಗ ಆಗೋದಾದ್ರೆ ನಾ ಇಲ್ಲೇ ಇರ್ತೇನೆ ಅಂತ ಹೇಳಿಬಿಟ್ಟು. ಅಂದ್ರೆ ಇದು ಸತ್ಯದ ಅರ್ಥ, ಧರ್ಮದ ಅರ್ಥ ಇದು. ಅಂದ್ರೆ ಧರ್ಮರಾಜನಿಗೆ ಎಂಥ ಉನ್ನತಪಾದ ಪದವನ್ನು ಕೊಡ್ತೀನಿ ಅಂದರೂ ಕೂಡ ಧರ್ಮ ಬಿಡಲು ತಯಾರಿಲ್ಲ. ಅದೇ ಎಷ್ಟು ಕೆಟ್ಟಗತಿ ಆಗುತ್ತೆ ಅಂತ ಹೆದರಿಸಿದರೂ ಕೂಡ ಕೆಲವಿರ್ತಾರೆ, ನೀ ರೀತಿ ನ್ಯಾಯ ನ್ಯಾಯ ಅಂತ ಬದುಕಿದರೆ ಒಳ್ಳೆ ರಾಗದಲ್ಲೇ ಬಿಡು ಅಂತಾರೆ. ಅವನ ನಾ ಒಳ್ಳೆ ರಾಗಬೇಕಾಗಿಲ್ಲ ಬಿಡು, ನನಗೆ ಇದೇ ಸಮಾಧಾನ ಕೊಡುತ್ತೆ ಅಂತ ಹೇಳ್ತಾರೆ. ಸತ್ಯ ಹೇಳಿದರೆ ಫಲ ಏನು, ಮುಂದೇನು ಸಂತೋಷ ಕೊಡುತ್ತೆ, ಏನು ಸಿಗುತ್ತೆ ಅಂತ ಕೇಳಬೇಡಿ. ಆ ಹೇಳೋದೇ ದೊಡ್ಡ ಸಂತೋಷ ಅಂತ ಹೇಳ್ತಾರೆ. ಹೇಳೋದೇ ದೊಡ್ಡ ಸಂತೋಷ, ಅದಕ್ಕಿಂತ ದೊಡ್ಡ ಸಂತೋಷ ಬೇಕಿಲ್ಲ. ಆ ಸಿಗತಕ್ಕಂಥ ತೃಪ್ತಿ, ಹಾಗಾಗ್ತಕ್ಕಂಥ ಮನಸ್ಸಿಗೆ ಸಿಗತಕ್ಕಂಥ ಆನಂದ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಇಲ್ಲೇ ಇದ್ದು ಬಿಡ್ತೇನೆ. ಆಗ ಒಂದು ಹೊಸ ಪ್ರಸಂಗ ನಡೀತದೆ. ಇಷ್ಟ ನಮ್ಗೆ ಇಷ್ಟ ಲೆಕ್ಕ ಅನ್ನಿಸ್ತೀಗ, ನಮಗೂ ಅನಿಸ್ಬಿಡ್ತು, ದುರ್ಯೋಧನ ಸ್ವರ್ಗ ಬಿಡ್ತೇನೋ ಪಾಪ, ನಮ್ಗೆ ಗೊತ್ತೇ ಇದ್ದಿಲ್ಲವಲ್ಲ, ಆ ರೀತಿ ಬದುಕಿದ್ರೆ ವಾಸಿ ಅನ್ನೋಷ್ಟು ಬಿಟ್ಟು ನಾವು ಯೋಚನೆ ಮಾಡಿಬಿಡ್ತೇವೆ. ದುರ್ಯೋಧನ ಸ್ವರ್ಗ ಮಹಾಭಾರತ ಹೇಳುತ್ತೆ ಮಾತನ್ನ, ಏನು ಆಶ್ಚರ್ಯ ಅಂತ ನಮಗೆ ಅನಿಸಿದರೆ. ಮತ್ತು ಭೀಮಾದೇವಿಯ ನರಕನ, ಭೀಮನ್ನ ನೆನೆಸಿರೇಳಿದ್ರೆ ನರಕ ಇಲ್ಲ ಅಂತ ಹೇಳ್ತೀರಿ, ಭೀಮನಿಗೆ ನರಕವಾಯ್ತಾ ಹಾಗಿದ್ರೆ ದ್ರೌಪದಿಗೆ ನರಕವಾಯ್ತು ಅಂತ ಹೇಳುತ್ತೆ. ಆ ಭಾಗ ನೋಡ್ಬಿಟ್ಟು ದ್ರೌಪದಿಗೆ ನರಕ ಹೇಳುತ್ತಾರೆ ಧರ್ಮ, ಇಲ್ಲೇ ಇದ್ದು ಬಿಡ್ತೇನೆ ಹೋಗಿ ಎಂದು ಬಿಟ್ಟನಂತೆ. ಆ ಕ್ಷಣದೊಳಗೆ ನೋಡ್ತಾನೆ, ಅಲ್ಲಿ ಕತ್ತರೆ ಇಲ್ಲ, ವಾಸನೆ ಇಲ್ಲ, ಭೀಮ ಅರ್ಜುನ ಯಾರು ಇಲ್ಲೇ ಇಲ್ಲ ಅಲ್ಲಿ. ಆಶ್ಚರ್ಯ, ಏನಿದು ಅಂತ ಕೇಳ್ತಾನೆ ಧರ್ಮರಾಜ. ಭೀಮಾದಿಗಳಿಗೆ ನರಕ ಆಗಿದೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ, ಅವರ ಹೆಸರು ಹೇಳಿದವರು ನರಕ ಇಲ್ಲ, ಅವ್ರು ನರಕ ಆಗಿಲ್ಲ ಅಂತ ಹೇಳಿಬಿಟ್ಟು ನರಕ ಆಗಿಲ್ಲ. ಮತ್ತೆ ದುರ್ವಾಸನೆ ಗಿರ್ವಾಸನೆ ಅವರು ಕೂಡಿದ ಧ್ವನಿಗಳು, ಅವು ಯಾವುದು ಅವ್ರಿಗೆ ಆಗಿಲ್ಲ. ನಿನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ನಾವು ಸೃಷ್ಟಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ದುರ್ಯೋಧನಿಗೆ ಸ್ವರ್ಗ ಆಗಿಲ್ಲ, ಯೋಚನೆ ಮಾಡಬೇಡ, ಅವನಿಗೆ ಸ್ವರ್ಗ ಆಗಿಲ್ಲ, ಇದು ನರಕನೂ ಆಗಿಲ್ಲ. ನಿನ್ನ ಪರೀಕ್ಷೆಗೋಸ್ಕರ ಮಾಡಿದ ವ್ಯವಸ್ಥೆ ನಾವಿ, ಜೀವನ ಪೂರ್ತಿ ಚೆನ್ನಾಗಿ ಬದುಕಿದವನು, ಈ ಮೇಲಕ್ಕೆ ಬಂದಾಗಲಾದ್ರೂ ನೀವು ಬದಲಾಗ್ತೀಯೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಹೋದ್ರೆ ನೀವು ಪುಣ್ಯಾತ್ಮ ಈಗಲೂ ಬದಲಾಗಿಲ್ಲ. ಸತ್ಯ ಧರ್ಮ ಕನಸಿನಲ್ಲೂ ಅದೇ ಅಂತಾರಲ್ಲ, ನಮ್ಗೆ ಕನಸಲ್ಲೂ ಅಂದ್ರೆ ದೇವರಿಗೆ ಇರುವಂತ ಅರ್ಥ ಅಲ್ಲ, ಅದೇ ಸ್ಕೋರು, ಅದೇ ರನ್ನು, ಅದೇ ಇರ್ತಾರೆ ಪಾಪ, ಯಾರೌಟು ಯಾರೌಟು ಅದರಲ್ಲೇ ಕಾಲ ಕಳೀತಿರ್ತಾರಲ್ಲ. ಕಣ್ಣು ಮುಚ್ಚಿದ್ರು ಕೂಡ ಅದೇ ಧ್ಯಾನ ಅವ್ರಿಗೆ, ಕಣ್ಣು ಮುಚ್ಚಿ ರಿಸ್ಪೆಕ್ಟಲ್ಲೇ ಕಾಣುತ್ತೆ ಕೆಲವರಿಗೆಲ್ಲ ಪಾಪ, ಅಂತ ಜನ ಪಾಪ. ಎದ್ದಾಗಲಾದ ಬಲಿದಾಗಲೂ ಅದು ಕೆಟ್ಟವರು ಆದಿತ್ಯಾರ ಒಳ್ಳೆಯವರಿಗೆ ಇಂಥ ಸ್ಥಿತಿಯಲ್ಲೂ ಆತ ಸತ್ಯ ಧರ್ಮ ಬಿಡಲಿಕ್ಕೆ ತಯಾರಿಲ್ಲ ಪುಣ್ಯಾತ್ಮ. ಇದು ನಿಜವಾದ ಧರ್ಮರಾಜ, ನಿಜವಾದ ಸತ್ಯ ಇದು. ಪ್ರಹ್ಲಾದನನ್ನ ಆನೆ ಕಾಲಿ ತುಳಿಸ್ತಾನೆ, ವಿಷದಿಂದ ವಿಷ ಪ್ರಯೋಗವನ್ನು ಮಾಡಿಸ್ತಾನೆ, ಹಾವುಗಳಿಂದ ಕಚ್ಚಿಸ್ತಾನೆ, ಕೈಕಾಲು ಕಟ್ಟಿ ಸಮುದ್ರದಲ್ಲಿ ಬಿಸಾಕ್ತಾನೆ, ಕಲ್ಲು ಕಟ್ಟಿ ಮುಳುಗಿಸ್ತಾನೆ, ಒಂದಲ್ಲ ಎರಡಲ್ಲ ಇಷ್ಟು ಮಾಡುವ ಪ್ರಹ್ಲಾದ. ಅಲ್ಲಿಗಾಡೋದಿಲ್ಲ, ಬಿಡೋದಿಲ್ಲ. ತಾನು ಹಿಡಿದ ದಾರಿ ಒಳ್ಳೇದು ಅಂತ ಗೊತ್ತಿತ್ತಲ್ಲ, ಬೇಕಾದಾಗಲಿ ಬಿಡಲಿಲ್ಲ ಅದು. ಅದೇ ಭಗವದ್ಗೀತೆ, ಮುಂದೇನಾಯ್ತು, ಎಲ್ಲ ಕಷ್ಟನೂ ಪರಿಹಾರ ಆಯ್ತು. ನರಸಿಂಹದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ, ಅವನು ಪೀಡಿಸ್ತಾ ಇದ್ದ ಹಿರಣ್ಯಕಶಿಪು ನರಸಿಂಹದೇವರ ಕೊಂದು ಹಾಕಿ ಬಿಡ್ತಾರೆ. ಎಲ್ಲ ಭೋಗವನ್ನು ಪ್ರಹ್ಲಾದ ಕಂಡ. ಇದನ್ನೇ ಭಗವಂತ ಹೇಳ್ತಾನೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಸ್ತು ಅನಯೋಹೋ ತತ್ವದರ್ಶಿಭಿ ಎಂದು. ಅಸತ್ಕರ್ಮಗಳಿಗೆ ಸತ್ಫಲ ಇಲ್ಲ, ಸುಖ ಇಲ್ಲ, ಮತ್ತು ಸತ್ಕರ್ಮಗಳಿಗೆ ದುಃಖ ಇಲ್ಲ. ಸತ್ಕರ್ಮಗಳಿಗೆ ಸುಖ, ಅಸತ್ಕರ್ಮಗಳಿಗೆ ದುಃಖ, ಇದು ಶಾಶ್ವತವಾದ ಸತ್ಯ. ಜ್ಞಾನಿಗಳು ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂಥ ತತ್ವ ಅಂತ ಭಗವಂತ ಹೇಳ್ತಾರೆ. ಇದನ್ನ ಹೇಳಿದ ಮೇಲೆ ನಾವು ಧೈರ್ಯವಾಗಿ ಒಳ್ಳೆಯದಾಗಿ ಬದುಕಬಹುದು. ಎಂದು ಏನು ಏನು ಹೇಳ್ತೀವಿ, ಏನು ಹಾಗಾಗತ್ತೆ ಹೇಗಾಗತ್ತೆ, ಸಾವಿರ ಹೇಳಿ ಬಂದು ಒಳ್ಳೆಯದಾಗೇ ಆಗತ್ತೆ ಅನ್ನೋ ಭಾವನೆ ಇರಬೇಕು. ಸಾವಿರ ಹೇಳಿ ಒಂದು ಒಳ್ಳೆಯದಾಗೇ ಆಗತ್ತೆ, ಈ ವಿಶ್ವಾಸ ಇರಬೇಕು. ಅದನ್ನೇ ನಂಬಿಕೆ ಇಟ್ಟವರಿಲ್ಲವೋ ರಂಗಯ್ಯನ ಅಂತ ದಾಸರ ಹಾಡಿ ಭಗವಂತ ತಾನು ಪ್ರತಿಜ್ಞೆ ಮಾಡಿ ಹೇಳ್ತಾನೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮ ನಾನು ವಯಸ್ಸೇ ವಯಸ್ಸೇನೆ ಅಂತ ಭಗವಂತ ಹೇಳಿದ ಮೇಲೆ ನಾವೇನು ಯೋಚನೆ ಮಾಡೋ ಕಾರಣ ಇಲ್ಲ. ದೇವರನ್ನು ನಂಬಿ ಯಾರೂ ಎಂದೂ ಕೆಡೋದಿಲ್ಲ. ಆದ್ದರಿಂದ ಮತ್ತೆ ಕೆಟ್ಟಿದ್ದಾರಲ್ಲ ಅಂದರೆ ನಂಬದೇ ಕೆಟ್ಟರೆ ಕೆಡಲಿ ಅಂತ ಹೇಳ್ತಾರೆ. ಯಾರ್ಯಾರು ಕೆಟ್ಟಿದ್ದಾರೋ ಆ ನಂಬದೇ ಕೆಟ್ಟವರೇ ಹೊರತು ನಂಬಿ ಕೆಟ್ಟವರಿಲ್ಲವೋ. ಮತ್ತೆ ನಾವು ಕಂಡೆ ಕೆಲವರು ಕೆಟ್ಟೋಗ್ಬಿಟ್ಟಿರ್ತಾರೆ, ಮತ್ತೆ ಇವ್ರು ನಂಬಿದವರು ಕೆಟ್ಟರಲ್ಲ ಅಂತ ಕೇಳಿದ್ರೆ ಅದಕ್ಕೆ ಎರಡರ್ಥ. ಅವಸರ ಪಡಬೇಡಿ, ಮುಂದೆ ಒಳ್ಳೆಯದಾಗೆ ಆಗತ್ತೆ. ಈ ಕೆಟ್ಟಿದ್ದಲ್ಲ, ಫಸ್ಟ್ ರ್ಯಾಂಕ್ ಬಂದ ಎಸ್ಎಸ್ಎಲ್ಸಿಯೊಳಗೆ, ಇನ್ನೂ ಅವನು ಕೆಲಸ ಸಿಕ್ಕೇ ಇಲ್ಲ ಅವನಿಗೆ, ಇನ್ನು ಓದ್ತಾನೆ ಇರ್ತಾನೆ, ಇನ್ನೊಬ್ಬನು ಕೆಲಸ ಸೇರಿಬಿಟ್ಟಿರ್ತಾನೆ ಎಸ್ಎಸ್ಎಲ್ಸಿ ಯಾವ್ದು ನೋಡಿದಾಗ ಎಷ್ಟು ಮುಂದೆ ಬಂದಿದ್ದಾನೆ, ಇವನು ಬಂದೇ ಇಲ್ಲ ಅಂತ ಕೇಳಿದರೆ ಇಲ್ಲ ಇಲ್ಲ ಸ್ವಲ್ಪ ಕಾಯಿರಿ, ಒಂದು ಎರಡು ವರ್ಷ ಕಾಯಬೇಕಷ್ಟೆ, ಅವನು ಕೋರ್ಸ್ ಮುಗಿಬೇಕು. ಅವನು ಎಷ್ಟು ಮೇಲೆ ಹೋಗ್ಬಿಡ್ತಾನೆ ಯೋಚನೆ ಮಾಡಿ ಅವನು. ಅದರಿಂದ ಈ ಕೆಟ್ಟಂತೆ ಕಾಣುತ್ತೆ ಕೆಟ್ಟಿಲ್ಲ, ಕೆಟ್ಟಂತೆ ಕಾಣುತ್ತೆ ಅಷ್ಟೇ ಹೊರತು ಒಳ್ಳೇದಾಗೋದು ಖಚಿತ. ಇನ್ನೂ ಸಂಶಯ ಬರುತ್ತೆ, ಕೆಲವು ಒಳ್ಳೇದಾಗದೇ ಇಲ್ಲ ಕೊನೆಗೆ ಅಂತ ಕೇಳಿದರೆ ನಮ್ಮದು ಯಾಕೆ ಒಳ್ಳೇದಾಗಲಿಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ಯೋಚನೆ ಮಾಡಬೇಡಿ, ನಿಜವಾಗ್ಲೂ ನಂಬಿಯೇ ಇಲ್ಲ ಅವನು ನಾಟಕ ಮಾಡಿದ್ದಾನೆ ಅಂತ ಅರ್ಥ. ನಂಬಿಯೇ ಇಲ್ಲ, ಹೊರಗೆ ನಾಟಕ ಮಾಡ್ತಾ ಇರ್ತಾನೆ ಅಷ್ಟೇ ಅವನು. ಅಂಥವನು ಒಳ್ಳೇದಾಗೋದೇ ಇಲ್ಲ. ನಾಟಕ ಕೊಡುತ್ತೆ ಭಾರಿ ದೈವ ಭಕ್ತ ಅಂತೇಳಿ ಎಷ್ಟು ದೊಡ್ಡ ತೋರಿಸ್ತಾರಲ್ಲ, ಏನು ದಾನ ಏನು ಧರ್ಮ ಏನು ಕೈ ಮುಕೊಂಡು ಓಡಾಡೋದೇನು, ಒಡ ನೋಡಿಬಿಟ್ಟು ಬರೀ ಮೋಸ. ಆ ಕಾಲಕ್ಕೆ ಮಾತ್ರ ಎಷ್ಟೋ ಅಷ್ಟೇ. ಇದು ಖೋಟ ಭಕ್ತಿ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ಇದು ಭಕ್ತಿ ಇಲ್ಲ, ದಂಭಕದ ಕೂಗಾಟ ಅಂತ ದಾಸರಾಯರು ಕರೀತಾರೆ. ದಂಭಕದ ಕೂಗಾಟವಾದ್ದರಿಂದ ಒಳ್ಳೇದಾಗಿಲ್ಲ ಅಲ್ಲ, ಒಳ್ಳೇದಾಗೋದೂ ಇಲ್ಲ ಅಂತ ಹೇಳಿಬಿಡ್ತದೆ ಶಾಸ್ತ್ರ. ಅದಕ್ಕೆ ಭಕ್ತ ಅಂತ ನಾವು ತಿಳ್ಕೊಂಡ್ರೆ ಸಾಲದು. ದೇವ್ರು ಒಪ್ಪಬೇಕಾದ್ರೆ, ನಾವು ಒಪ್ಪಿದ್ರೆ ಅಲ್ಲ, ದೇವ್ರ ಭಕ್ತ ಅಂತ ಸ್ವೀಕಾರ ಮಾಡಿಬಿಟ್ರೆ ಅವನಿಗೆ ಕೆಟ್ಟದಾಗ ಸಂಭವ ಇಲ್ಲವೇ ಇಲ್ಲ. ಒಳ್ಳೇದಾದ್ರೆ ನಿಜ ಆದ್ರೆ ದೇವ್ರು ಸ್ವೀಕಾರ ಮಾಡಿಯೇ ಮಾಡ್ತಾನೆ, ಸಂಶಯಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಈ ಭರವಸೆ ನಮಗೆ ಭಗವದ್ಗೀತೆ ಕೊಟ್ಟಿದ್ರಿಂದ ನಾವು ಕೆಟ್ಟದ್ದನ್ನು ಬಿಡ್ಲಿಕ್ಕೂ ಪೂರ್ಣ ಧೈರ್ಯ ಬರುತ್ತೆ, ಒಳ್ಳೆಯದನ್ನು ಹಿಡಿಲಕ್ಕೂ ಪೂರ್ಣ ಧೈರ್ಯ ಬರುತ್ತೆ. ಈ ಧೈರ್ಯ ನಮ್ಮನ್ನು ಎಷ್ಟು ಮೇಲಕ್ಕೆ ಎತ್ತುತ್ತೆ ಅಂತ ಹೇಳೋದಕ್ಕೆ ರಾಘವೇಂದ್ರ ಸ್ವಾಮಿ ದೃಷ್ಟಾಂತ ನೋಡಿದ್ದೇವೆ. ಆಗ ಎಷ್ಟು ಕಷ್ಟ ಬಂದರೂ ತಡ್ಕೊಂಡು ದೇವರ ಮೇಲೆ ಭಾರ ಹಾಕಿದರು, ಆಸೆ ಪಡ್ಲಿಕ್ಕೆ ಹೋಗಲಿಲ್ಲ. ಮುಂದೆ ಜಗತ್ತು ಇತಿಹಾಸ ಅದು, ಒಂದು ಅವರ ಮಹಿಮೆ ಇತಿಹಾಸವಾಯಿತು. ಜಗತ್ತೆಲ್ಲ ಆಶ್ಚರ್ಯ ಪಡುತ್ತೆ, ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಯಶಾಹ ಎಲ್ಲ ಕೊಂಡಾಡ್ತಾ ಇತ್ತು. ಆದ್ದರಿಂದ ದೇವರನ್ನು ನಂಬೋ ಅಭ್ಯಾಸವನ್ನು ದೃಢವಾಗಿ ಮಾಡಿಕೊಂಡವರಿಗೆ ಎಂದೆಂದು ದುಃಖದ ಪ್ರಸಕ್ತಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ನಂಬಿಕೆ ಅಭಾವ ಇದೆಯೋ ಅಲ್ಲಿ ಪ್ರಶ್ನೆ ಬರುತ್ತೆ. ನಂಬದವನು ಸೋಲ್ತಾನೆ, ನಂಬಿದವನು ಸೋಲೋದಿಲ್ಲ. ಅದಕ್ಕೆ ಇನ್ನೊಂದು ಪುರಾಣದಲ್ಲಿ ಹೇಳುತ್ತಾರೆ. ಒಂದು ಸಲ ಭಗವಂತ ವೈಕುಂಠ ಲೋಕದಲ್ಲಿ ಕೂತಿದ್ದವನು, ಲಕ್ಷ್ಮೀ ಸಮೇತನಾಗಿದ್ದವನು ಸರಸರಸರ ಹೊರಟುಬಿಟ್ಟನಂತೆ, ದೂರ ಹೋಗ್ತಾನೆ. ತಕ್ಷಣ ಅಷ್ಟೇ ಯೋಗದಿಂದ ಅವನು ಮತ್ತೆ ಕೂತು ಬಿಡ್ತಾನೆ ಹಾಗೇನೆ. ಆಗ ಮಹಾಲಕ್ಷ್ಮಿ ಕೇಳಿದ್ರಂತೆ, ಎಲ್ಲ ಬಲ್ಲವರು ಆದರೂ ಕೇಳ್ತಾರೆ, ನಾರಾಯಣ ಇಷ್ಟು ಬೇಗ ಹೋಗಿದ್ದೇನು, ಅಷ್ಟೇ ಬೇಗ ಬಂದು ಕೂತಿದ್ದೇನು, ಏನು ಸಡಗರ ಅಂತ ಕೇಳಿದರೆ ಪರಮಾತ್ಮ ಹೇಳಿದನಂತೆ, ನೋಡು ಮಹಾಲಕ್ಷ್ಮಿ, ಭೂಲೋಕದಲ್ಲಿ ಒಬ್ಬ ಭಕ್ತ ತಪಸ್ ಮಾಡ್ತಾ ಇದ್ದ, ಅವನ ತಪಸ್ ಕೆಡಿಸ್ಲಿಕ್ಕೆ ಅಂಥೇಳಿ ದುಷ್ಟ ಜನಗಳೆಲ್ಲ ಬಂದುಬಿಟ್ರು, ಅದಕ್ಕೆ ನಾನು ಉದ್ಧಾರ ಮಾಡಲಿಕ್ಕೆ ಅಂಥೇಳಿ ಜೋರಾಗಿ ಹೊರಟೆ ಅಂತ ಹೇಳಿದ್ದಾನೆ. ಮತ್ತೆ ವಾಪಸ್ ಯಾಕೆ ಬಂದು ಕೂತಿ ಅಂತ ಕೇಳಿದ್ರಂತೆ. ಹೌದು ಮಹಾಲಕ್ಷ್ಮಿ, ಇನ್ನೇನು ನಾನು ಹೋಗಿ ಉಳಿಸ್ಲಿಕ್ಕೆ ಅಂತ ಹೋದೆ, ಅಷ್ಟೊತ್ತಿಗೆ ಅವನ ಎದ್ದು ಹೊಡಿಲಕ್ಕೆ ಅಂತ ಹೊರಟುಬಿಟ್ಟ ಅವ್ರನ್ನ, ನಂದೇನು ಕೆಲಸ ಇಲ್ಲ ಅಂತ ವಾಪಸ್ ಬಂದುಬಿಟ್ಟಿದ್ದೆ ಬರೋ ಅಂತ ಹೇಳಿದ್ರು. ಅವನೇ ಮಾಡಿಕೊಳ್ಳಿ, ನನಗಂಟೆ ಅನ್ನೋದು ಬಂದುಬಿಟ್ಟನೆ ಅಂತ ಹೇಳಿದ್ದ. ಅಂದ್ರೆ ನಂಬಿಲ್ಲ ಅವನು, ದೇವರ ನಂಬಿಕೆ ಇಲ್ಲ ಅವನಿಗೆ. ದೇವ್ರ ಬರೋ ತಡ ಆಯ್ತು, ನಾನೇ ಮಾಡ್ತೇನೆ ಅಂತ ಹೊರಟ, ದೇವ್ರು ಕೈ ಬಿಟ್ಟುಬಿಟ್ಟ. ಇವತ್ತು ನಮಗೆ ಒಂದು ಸರ್ತಿ ಹಾಗೆ ಮಾಡಿದ್ರೆ ಪರಮಾತ್ಮ ಕೈ ಬಿಡ್ತಾನಂತೆ. ನಾವು ಯಾವಾಗಲೂ ಹೀಗೆ ದೇವ್ರ ಬಗ್ಗೆ ನಂಬಿಕೆ ಕಳ್ಕೊಂಡ್ಬಿಟ್ಟು ಎಂದು ದೇವರು ನಮ್ಮ ಹತ್ರ ಬರ್ತಾನೆ. ಆದ್ರೆ ನಂಬಿದವರಿಗೆ ಮಾತು ಅರ್ಥ ಆಗಲೇಬೇಕು. ಈ ಅರ್ಥ ಇದೆಯಲ್ಲ ಭಗವದ್ಗೀತೆಗೆ, ಅದನ್ನು ಉಳಿದವರು ಯಾರು ಬರೆದಿದ್ದೇ ಇಲ್ಲ. ಆ ಬರದ ಅರ್ಥ ನಮಗೆ ತಲೆಗೆ ಹೋಗೋದೇ ಇಲ್ಲ ಅಂತ ಅರ್ಥ ಬರೆದಿದ್ದ. ಇವತ್ತು ಪ್ರಿಂಟಾಗಿರೋ ಪುಸ್ತಕ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಅದು ಓದಿಬೇಕಾದ್ರೆ ಈ ಅರ್ಥ ಅದರೊಳಗೆ ಇಲ್ಲ, ಅಲ್ಲಿರೋ ಅರ್ಥ ಅರ್ಥನೂ ಆಗೋದಿಲ್ಲ, ತಲೆಗೆ ಹಿಡಿಯೋದೂ ಇಲ್ಲ. ಇದೇನು ಗೀತೆ ಕೆಲವು ಹೇಳ್ತಾರೆ, ಹಾಗೆಲ್ಲ ಅನ್ನಬಾರ್ದು, ತುಂಬ ಜನ ಓದ್ಕೊಂಡ್ಬಂದಿದ್ದಾರೆ, ಹಾಗೆಲ್ಲ ಬೈಬಾರ್ದು, ಸಮಾಧಾನ ಮಾಡಿಬಿಡ್ತಾರೆ ಅಷ್ಟೇ ಹೊರತು ಅರ್ಥ ಅಲ್ಲ. ನಿಜವಾದ ಅರ್ಥ ಅಂದ್ರೆ ಇದೆ. ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಅರ್ಥವನ್ನು ಹೇಳ್ತಾರೆ, ಅರ್ಥ ಮಾಡಬೇಕಾ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಅರ್ಥ ಮಾಡಲೇಬೇಕು. ಸತಃ ಅಂಬುದಕ್ಕೆ ಆಚಾರ್ಯ ನಾಭಾವೋ ವಿದ್ಯತೆ ಸತಃ, ಸತಃ ಅಂಬುದಕ್ಕೆ ಸತ್ಕರ್ಮಕ್ಕೆ ಅಂತ ಆಚಾರ ಅರ್ಥ ಬರೋದು, ಅಸತಃ ಅಂಬುದಕ್ಕೆ ಅಸತ್ಕರ್ಮಕ್ಕೆ ಅಂತ ಅರ್ಥ ಬರೋದು. ಅರ್ಥ ಎಲ್ಲಿಂದ ಬಂತು ಅಂತ ಪ್ರಶ್ನೆ. ಎಲ್ಲಿಂದ ಬರದೆ ಆಚಾರ್ಯರೇ ಅಂತ ಕೇಳಿದರೆ ಆಚಾರ್ಯರ ವೈಶಿಷ್ಟ್ಯ ಸಾಮಾನ್ಯವಾಗಿ ನಾಲ್ಕು ಮಾತಾಡಿ ಹೆಸರು ಬಂದ ಮನುಷ್ಯ ತನ್ನನ್ನು ಯಾರಾದ್ರೂ ಪ್ರಶ್ನೆ ಕೇಳಿಬಿಟ್ರೆ ನನ್ನೇ ಪ್ರಶ್ನೆ ಕೇಳ್ತೀರಾ ಅಂತ ಕೇಳ್ತಾರೆ. ಈ ಮಟ್ಟಕ್ಕೆ ಹೋಗಿಬಿಡ್ತಾರೆ ಸಾಮಾನ್ಯವಾಗಿ. ಒಂದು ಸಮಾಜ ಪ್ರತಿಷ್ಠೆ ಬಂದ ಕಾಲಕ್ಕೆ ಯಾರಾದ್ರೂ ಪ್ರಶ್ನೆಗಳು ಕೇಳಿಬಿಟ್ರೆ ನನ್ನಂತೂ ಪ್ರಶ್ನೆ ಕೇಳ್ತೀರಾ ಅನ್ನೋದು ಮನುಷ್ಯನ ಪದ್ಧತಿ. ಅರೆ ಭಗವಂತ ಎಂಥವನು, ಭಗವಂತ ಇಲ್ಲಿ ಹೇಳ್ತಾನೆ ಉಭಯೋರಪಿ ದುಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಅರ್ಜುನ ಇದಕ್ಕೆ ಆಧಾರ ಏನಂತ ಕೇಳ್ತೀಯಾ, ಜ್ಞಾನಿಗಳ ಅನುಭವವೇ ಆಧಾರ ಅಂತ ಅಷ್ಟು ನಂಬಿಕೆ ಬರಸ ಮಾತಾಡ್ತಾ ಇದ್ದ. ನನ್ನ ಮಾತನ್ನು ಕ್ವಶನ್ ಮಾಡಬೇಡ ಅಂತ ಭಗವಂತ ಅನ್ನೋದೇ ಇಲ್ಲ. ಅರ್ಜುನ ಬಿಕಾಸ್ಟ್ ಆಧಾರ ಇದೆ ನೋಡು ಅಂತ ಕೃಷ್ಣ ಹೇಳುತ್ತಾನೆ. ಇದು ಭಗವಂತನ ಹಿರಿಮೆ. ಇದು ಯಾರು ಎಂಥ ಪ್ರಸಂಗದಲ್ಲೂ ಕೂಡ ಅತ್ಯಂತ ತಾಳ್ಮೆಯಿಂದ ಉತ್ತರಿಸಬಲ್ಲ ಅವನು ಮಹಾತ್ಮನಾಗ್ತಾನೆ. ಭಗವಂತ ಮಹಾತ್ಮರಲ್ಲಿ ಮಹಾತ್ಮನಾದ್ದರಿಂದ ಆ ರೀತಿ ಉತ್ತರ ಕೊಟ್ಟ. ಇನ್ನು ಆಚಾರ್ಯರು ಅವರು ಭಾಷ್ಯಕಾರರು, ಅವ್ರು ಏನು ಬರೆದ್ರು ಕೂಡ ಜನ ತಲೆಬಾಗಿ ಕೇಳಬೇಕು. ಆದರೆ ಅವ್ರು ಏನು ಬರೆದ್ರು ಅರ್ಥ ಒಂದು ಆಧಾರ ಕೊಡದೆ ಅರ್ಥ ಬರೆಯೋದಿಲ್ಲ. ಇದು ವಿಶೇಷ, ಏನೇ ಬರೀಲಿ ಆಧಾರವನ್ನು ಕೊಟ್ಟೇ ಬರೆಯುತ್ತಾರೆ. ಇದಕ್ಕೇನು ಆಧಾರ ಹಾಕಿದ್ರೆ ಆಚಾರ್ಯ ಹೇಳ್ತಾರೆ ಅಲ್ಲಿ ಇಲ್ಲಿ ಆಧಾರ ಇಲ್ಲ, ಭಗವದ್ಗೀತೆಯಲ್ಲಿ ಆಧಾರ ಇದೆ ಅಂತ ಹೇಳ್ತಾರೆ. ಮುಂದೆ ಭಗವಂತ ತಾನೇ ಹೇಳ್ತಾನೆ ಸತಃ ಅಂಬುದಕ್ಕೆ ಸತ್ಕರ್ಮ ಅಂತ ಹೇಳಿದಿರಲ್ಲ ಕೃಷ್ಣ 17ನೇ ಅಧ್ಯಾಯದ ಕೊನೆಗೆ ತಾನೇ ಹೇಳುತ್ತಾನೆ ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ವ ಯುಜ್ಯತೆ ಪ್ರಶಸ್ತೇ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಕೃಷ್ಣ ಪರಮಾತ್ಮ ಸತ್ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾನೆ. ಸತ್ಶಬ್ದ ಇಲ್ಲೆಲ್ಲ ಉಪಯೋಗಿಸ್ತಾರೆ ಅಂತ ಭಗವಂತ ಹೇಳ್ತಾನೆ. ಸತ್ ಅಂದ್ರೆ ಸದ್ಭಾವೇ ಸಾಧುಭಾವೇ ಚ, ಒಂದು ವಸ್ತು ಇದೆ ಅದನ್ನು ಸತ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಸತ್ಪುರುಷ ಅವನನ್ನು ಸತ್ಪುರುಷ ಅಂತ ಕರೀತಾರೆ. ಇಲ್ಲಿ ಸತ್ಪುರುಷ ಶಬ್ದಕ್ಕೆ ಅರ್ಥ ಇರೋ ಪುರುಷ ಅಂತ ಅರ್ಥ ಅಲ್ಲ, ಇರೋ ಪುರುಷ ಅಂತ ಅರ್ಥ ಅಲ್ಲ. ಎಲ್ಲರೂ ಸತ್ಪುರುಷರೇ ಆಗಿದ್ರೆ, ಇರೋ ಪುರುಷ ಅಂತ ಅರ್ಥ ಮಾಡೋದಾದ್ರೆ ಎಲ್ಲ ಸತ್ಪುರುಷರೇ. ಅಲ್ಲಿ ಸತ್ ಶಬ್ದಕ್ಕೆ ಇರೋದು ಅಂತ ಅರ್ಥ ಅಲ್ಲ, ಸಜ್ಜನ ಅಂತ ಅರ್ಥ. ಸತ್ಪುರುಷ ಅಂದ್ರೆ ಒಳ್ಳೆ ಮನುಷ್ಯ ಅಂತ ಅರ್ಥ, ಇರೋ ಮನುಷ್ಯ ಅಂತ ಅರ್ಥ ಅಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಆಯ್ತು. ಈಗ ಭಗವಂತ ತಾನೇ ಹೇಳ್ತಾನೆ ಸತ್ ಶಬ್ದಕ್ಕೆ ಇರೋದು ಅಂತ ಒಂದರ್ಥ ಇದೆ, ಒಳ್ಳೆಯವನು ಅಂತ ಇನ್ನೊಂದರ್ಥ ಇದೆ. ಒಳ್ಳೆಯದು ಅನ್ನೋ ಅರ್ಥ ಒಂದಿದೆ, ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ವ ಯುಜ್ಯತೆ. ಮೂರನೇ ಅರ್ಥ ಒಂದಿದೆ, ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥ ಯುಜ್ಯತೆ. ಪ್ರಶಸ್ತ ಕರ್ಮ, ಸತ್ಕರ್ಮಗಳನ್ನು ಸತ್ ಅಂತ ಕರೀತಾರೆ ಅಂತ ಭಗವಂತ ಹೇಳುತ್ತಾನೆ. ಆಚಾರ್ಯರು ಆ ಶ್ಲೋಕದ ಭಗವಂತನ ಹೇಳಿದ ಅರ್ಥವನ್ನು ಅಪ್ಲೈ ಮಾಡ್ತಾ ಸತ ಅಂದ್ರೆ ಅರ್ಥ ಅಂತ ಹೇಳ್ಬೋದು, ಗೊಂದಲನೇ ಇಲ್ಲ, ಅದು ಸುಲಭವಾಗಿ ಹಾಕೊಟ್ಟಂತ ಅರ್ಥ ಇದೆ. ಆದ್ದರಿಂದ ಸತ್ಕರ್ಮಗಳಿಗೆ ಎಂದೂ ದುಷ್ಟಫಲ ಇಲ್ಲ, ದುಷ್ಕರ್ಮಗಳಿಗೆ ಎಂದೂ ಸತ್ಫಲ ಇಲ್ಲ. ಇದು ಒಂದು ತೀರ್ಮಾನವಾಯಿತು. ಇನ್ನು ಇನ್ನೊಂದು ಅರ್ಥ ಉಂಟು ಅದಕ್ಕೆ. ಮತ್ತೆ ಆಚಾರ್ಯ ಗೀತಾ ಭಾಷೆಯಲ್ಲಿ ಮತ್ತೊಂದು ಅರ್ಥವನ್ನು ಬರೀತಾರೆ. ನಾವು ಇಷ್ಟೊತ್ತು ಕೇಳಿದ್ದೇನೀಗ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಅರ್ಜುನ, ಹಿಂದೆ ನಾನಿದ್ದೆ, ನೀನಿದ್ದೆ, ಇವರಿದ್ರು, ಮುಂದು ನಾನಿರ್ತೇನೆ, ಇವರಿರ್ತಾರೆ, ನೀನು ಇರ್ತೀಯ, ಈಗಲಂತೂ ಇದ್ದೇ ಇದ್ದೇವೆ, ನಾವೆಲ್ಲರೂ ನಿತ್ಯ, ಜೀವರೆಲ್ಲ ನಿತ್ಯ ಅಂತ ಭಗವಂತ ಹೇಳಿದ್ದ. ಆ ಪ್ರಶ್ನೆ ಅಲ್ಲೊಂದು ಪ್ರಶ್ನೆ ಬರಬಹುದು, ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಏನು ಪ್ರಶ್ನೆ ಏನು ಉತ್ತರ ಅಂದರೆ, ಜೀವರು ನಿತ್ಯ ಅಂತ ಹೇಳಿದೆ, ನೀನು ನಿತ್ಯ ಅಂತ ಹೇಳಿದೆ, ನಿತ್ಯ ಪದಾರ್ಥಗಳು ಇಷ್ಟೇನೋ, ಇನ್ನೂ ಕೆಲವೇನಾದರೂ ಉಂಟು ಅಂತ ಕೇಳಿದರೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅರ್ಜುನ, ಜೀವ ನಿತ್ಯ ಅಷ್ಟೇ ಅಲ್ಲ, ಇನ್ನು ಯಾವುದು ನಿತ್ಯ ನೋಡು. ನಾಸತೋ ವಿದ್ಯತೆ ಭಾವ, ನಾ ಅಸತಃ ವಿದ್ಯತೆ ಅಭಾವ ಅಂತ ಬಿಡಿಸ್ಬೇಕಾದ. ಅಸತಃ ಅಭಾವ ನ ವಿದ್ಯತೆ, ಅಸತ್ಯಗೂ ಕೂಡ ಅಭಾವ ಇಲ್ಲ, ಅಸತ್ಯಗೂ ಕೂಡ ಅಭಾವ ಇಲ್ಲ. ಆಮೇಲೆ ನಾಭಾವೋ ವಿದ್ಯತೆ ಸತಃ, ಸತಃ ಅಭಾವೋ ನ ವಿದ್ಯತೆ, ಸತ್ಗೂ ಅಭಾವ ಇಲ್ಲ, ಅಸತ್ಯಗೂ ಅಭಾವ ಇಲ್ಲ, ಸತ್ಯಗೂ ಅಭಾವ ಇಲ್ಲ. ಇದು ಇನ್ನೊಂದು ರೀತಿಯ ಅರ್ಥ. ಏನೀಗಂದ್ರೆ ಅದಕ್ಕೆ ಅರ್ಥ ಸತ್ಗೂ ಅಭಾವ ಇಲ್ಲ, ಅಸತ್ಗೂ ಅಭಾವ ಇಲ್ಲ, ಏನರ್ಥ ಇದಕ್ಕೆ? ಆಚಾರ್ಯ ಹೇಳುತ್ತಾರೆ ಸತ್ ಅಂದರೆ ಭಗವಂತ ಅಂತ ಅರ್ಥ. ಸತ್ ಅಂದರೆ ಭಗವಂತ. ಎಷ್ಟೋ ಸತ್ಯ ಉಪಯೋಗಿಸ್ತೇವೆ, ಉಪನಿಷತ್ತಲ್ಲೇ ಕರೀತಾರೆ. ಸತ್ ಅಂದರೆ ಏನು? ಪರಮಾತ್ಮ. ಯಾಕೆ ಪರಮಾತ್ಮ ಸತ್ ಅಂತ ಕರೀತಾರೆ ಗೊತ್ತೇನು? ಎಲ್ಲ ಕಾಲಕ್ಕೂ ಒಂದೇ ರೀತಿ ಇರ್ತಾನಲ್ಲ, ಅದಕ್ಕೆ ಅವನ ಸತ್ ಅಂತ ಭಗವಂತನ ಕರೀತಾರೆ. ಎಲ್ಲ ಕಾಲಕ್ಕೂ ಒಂದೇ ರೀತಿ ಇರ್ತಾನೆ. ಅದಕ್ಕೆ ಸತ್ ಅಂತ ಸತಿತಿ ಬ್ರಹ್ಮ ಅಂತ ಉಪನಿಷತ್ತುಗಳು. ಸತಿತಿ ಬ್ರಹ್ಮ ಅಂದ್ರೆ ಪರಮಾತ್ಮನಿಗೆ ಎಂದೂ ಅಭಾವ ಇಲ್ಲ. ಏನಾಗಿ ಅಂದ್ರೆ ಪರಮಾತ್ಮ ಹಿಂದೆ ಇರಲಿಲ್ಲ ಅಂತಲ್ಲ, ಮುಂದೆ ಇರೋದಿಲ್ಲ ಅಂತಲ್ಲ, ಈಗಂತೂ ಇದ್ದೇ ಇದ್ದಾನೆ. ದೇವರು ಎಲ್ಲಾ ಕಾಲಕ್ಕೂ ಇದ್ದಾನೆ ಅದಕ್ಕೆ ಅರ್ಥ. ಅಂದ್ರೆ ಎಷ್ಟೋ ದಿನ ಇರ್ತಾರೆ, ಎಷ್ಟೋ ದಿನ ಟ್ರಾನ್ಸ್ಫರ್ ಆಗಿ ಹೋಗ್ಬೇಕು, ಪೋಸ್ಟ್ಗಳು ಬೇರೆಯವರು ಬರ್ತಾನೆ ಬರ್ತಾನೆ ಇರ್ತಾರೆ. ಈಗ ಡಿ ಸಿ ಯಾರು, ಈಗ ಎ ಸಿ ಯಾರು, ಈಗ ಪ್ರೈಮ್ ಮಿನಿಸ್ಟರ್ ಯಾರು, ಈಗ ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳ್ತಾರಲ್ಲ, ಈಗ ದೇವರು ಯಾರು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಈಗ ದೇವರು ಯಾರು, ನಿನ್ನೆ ದೇವರು ಯಾರು, ನಾಳೆ ದೇವರು ಯಾರು ಅಂತ ಕೇಳಬೇಡಿ. ದೇವರು ಯಾವಾಗಲೂ ಒಬ್ಬನೇ ಒಬ್ಬನು, ಎಲ್ಲಾ ಕಾಲಕ್ಕೂ ಭಗವಂತ ಒಬ್ಬನೇನೆ. ಅದಕ್ಕೆ ಸತ್ ಅಂತ ಭಗವಂತನ ಹೆಸರು. ದೇವರು ಯಾವ ಕಾಲಕ್ಕೂ ಬದಲಾಗೋದೇ ಇಲ್ಲ, ಅದರಿಂದಾಗಿನೆ ನಾವು ಒಂದು ಇನ್ನೊಂದು ಖಚಿತವಾಗುತ್ತೆ. ದೇವರು ಎಂದೂ ಬದಲಾಗೋದಿಲ್ಲ, ಆದ್ರಿಂದ ಆದ್ರೆ ನಿಯಮಗಳು ಬದಲಾಗೋದಿಲ್ಲ, ಒಂದೇ ರೀತಿ ಇರುತ್ತೆ. ದೇವರು ಬದಲಾಗೋಣ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು? ನಾವು ಈ ದೇವರೇನೋ ಸತ್ಯಧರ್ಮ ಅಂತೇನೋ ಅಂತಾನೆ, ಮುಂದೊಬ್ಬ ದೇವರು ಬಂದು ಅಸತ್ಯನೇ ಫಾಲೋ ಮಾಡಿ ಅಂತ ಹೇಳಿದ್ರೆ ಹೇಳ್ಬೋದು ಬಹುಶಃ. ಟ್ಯಾಕ್ಸ್ ಫೀಸ್ ಎಲ್ಲ ಚೇಂಜ್ ಆಗ ಹಾಗೆ ದೇವರು ಚೇಂಜ್ ಮಾಡಿಬಿಡ್ತಾನೆ ಏನೋ, ಏಕಾಚಿ ಮಾಡಿ ಅಂತ ಈ ದೇವರು ಹೇಳಿದ್ದಾನೆ, ಮುಂದೆ ದೇವರು ಬೇಡ ಅಂತ ಹೇಳಿದ್ರೆ ಹೇಳ್ಬೋದು. ಅದಕ್ಕೆ ಆ ದೇವರು ಬರೋದು ಕಾದು ಬಿಟ್ಟಾಯ್ತಲ್ಲ ಕೊನೆಗೆ ಅಂತ ಜನ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಭಗವಂತನಲ್ಲಿ ಬದಲಾವಣೆ ಇಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ, ಇದು ಉಪನಿಷತ್ತಿನ ಮಾತು. ಭಗವಂತ ಒಬ್ಬನೇ ಒಬ್ಬನು, ಇಬ್ರು ಭಗವಂತರು ಅಂತ ಕಾನ್ಸೆಪ್ಟ್ ಇಲ್ಲ. ಇನ್ನೊಬ್ಬ ಭಗವಂತ ಅಂತ ಮಾತೇ ಆಡಬೇಡಿ, ಒಬ್ಬನೇ ಭಗವಂತ ಅಂತ ಶಾಸ್ತ್ರ. ಏನ್ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಎಲ್ಲರೂ ಭಗವಂತನೇ ಅಂತ ಅರ್ಥ ಮಾಡಿಬಿಟ್ರೆ ಅಷ್ಟೇ, ಅದಲ್ಲ ಅರ್ಥ. ಭಗವಂತ ಯಾವಾಗಲೂ ಒಬ್ಬನೇನೆ. ನಾಸ್ತಿ ನಾರಾಯಣ ಸಮಂ ನಾ ಭೂತಂ ನಾ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಮ್ಮ ನಂಬಿಕೆ ಎಷ್ಟು ಜಾಸ್ತಿ ಆಗುತ್ತೆ ದೇವರ ಮೇಲಾಗ, ಎಷ್ಟು ಜನ ಇರ್ತಾರೆ ಯಾರ ಕೈಲೂ ಬಸ್ದಲ್ಲಿ ಇಳಿದೋಗ್ಬೇಕಾಗಿರುತ್ತೆ, ಹಿಡ್ಕೊಳ್ಬೇಕಾಗಿರ್ತವನು, ಛಳ ಹೊರಗೋಗಿ ಬರಬೇಕಾಗತ್ತೆ. ಇನ್ನೇನು ಮಾತುಕಾರ್ಯಕ್ಕೇನೂ ಅಲ್ಲ, ಆ ಕಾಫಿಗೆ ಕುಡ್ಲಕ್ಕೆ ಹೋಗ್ಬೇಕಾಗಿರುತ್ತೆ ಪಾಪ ಅವನು. ಯಾರಿಗೆ ಬಿಟ್ಟು ಹೋಗ್ಬೇಕು ಯೋಚನೆ ಮಾಡ್ತಾನೆ, ಯಾರಿಗೆ ಒಪ್ಸ್ ಹೋಗುತ್ತ ಸೂಟ್ ಕೇಸ್ ನೋಡ್ಕೋಬೇಕಲ್ಲ. ಈಗ ಪಕ್ಕದನ್ನ ಕೇಳ್ತಾನೆ, ನೀವು ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾನೆ, ಎಲ್ಲಿಗೆ ಹೋಗ್ಬೇಕು ನೀವೀಗ? ಇಲ್ಲೇ ಹೇಳ್ತೀನಿ ಅಂದ್ರೆ ಓಹೋ ತಾನು ಕೂತ್ಬಿಡ್ತಾನೆ ಹಾಗೇನು ಇಲ್ಲ, ಮುಂದೆ ಹೋಗ್ತಾನೆ ಅಲ್ಲಿವರೆಗೆ ಹೋಗ್ತಾನೆ ಅಂದ್ರೆ ನೋಡ್ಕೋತೀರ ಅಂತ ಬಿಟ್ಟು ಹೋಗ್ತಾನೆ. ಯಾತಕ್ಕೆ? ಅವನು ನನ್ನ ಮುಂದೆ ಬರೋನಾದ್ರಿಂದ ಇವ್ನಿಗೆ ಒಪ್ಸಿದ್ರೆ ನನ್ನ ಉಳಿಯೋದು ಗ್ಯಾರಂಟಿ ಅಂತ ಅರ್ಥ. ಇಳೋನಾದ್ರೆ ಅದ ಸಮೇತ ಹಿಡಿದೋಗ್ತಾನೆ ಅಂತ ಭಯ ಶುರುವಾಗ, ಇಳೋನಾದ್ರೆ ಸಮೇತ ಉಳಿಬಿಡ್ತಾನೆ, ಇರೋನಾದ್ರೆ ಅವನು ಇದ್ದೇ ಇರ್ತಾನೆ ಪದಾರ್ಥ ಸಿಗುತ್ತೆ. ಅಂದ್ರೆ ಸಹ ಪ್ರಯಾಣಿಕರ ಬಗ್ಗೆ ನಮ್ಮ ಜೊತೆಗಾರ ಮುಂದಿನವರಿಗೂ ಬಂದ್ರೆ ಒಪ್ಪಿಸಬಹುದು ಅಂತ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರು ಬರೀ ಸ್ವಲ್ಪಗಿಂತ ಮುಂದೆ ಬರೋದಿಲ್ಲ, ನಮ್ಮ ಜೊತೆಗೆ ಅನಾದಿ ಅನಂತ ಕಾಲದ ಜೊತೆಗಿರ್ತಾನೆ ಅಂದ ಮೇಲೆ ಅವನು ಏನು ಬೇಕಾದ್ರೂ ಒಪ್ಪಿಸ್ಬಹುದು. ಇದನ್ನೇ ಬರೀ ನಾವು ಬ್ರೀಫ್ ಕೇಸು ಪ್ಯಾಕೆಟ್ ಅನ್ನು ಕೊಡೋದಿಲ್ಲ, ಮತ್ತೆ ಇವನ ಕೈಲಿ ನಾವು ಪರಿಶೀಲಿಸ್ಕೊಟ್ಟು ಹೋಗೋದಿಲ್ಲ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೇಳೋಗ್ತೇವೆ ಅಷ್ಟೇ. ಆದ್ರೆ ದೇವ್ರು ಏನು ಒಪ್ಪಿಸ್ಬೋದು ನಾವೀಗ? ಅದು ಇದು ಅಲ್ಲ, ಎಷ್ಟು ಹತ್ರ ದೇವರು ನಮಗಿದ್ದಾನೆ ಅಂದ್ರೆ ಎಷ್ಟು ಜೊತೆಗಿರ್ತಾನೆ ಅಂತ ಕೇಳಿದರೆ, ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವಾನುಹೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್. ನಾವೇನೇನು ಮಾಡ್ತೇವೆ ಎಲ್ಲ ದೇವರು ಒಪ್ಪಿಸ್ಬೋದು. ಈಗ ನಮ್ಮಲ್ಲಿದ್ರೆ ಸೇಫ್ಟಿ ಗ್ಯಾರಂಟಿ ಇಲ್ಲ, ದೇವರಲ್ಲಿದ್ರೆ ಗ್ಯಾರಂಟಿ. ಇದು ವಿಶೇಷ. ಮಗು ತಾಯಿ ಕೈಲಿ ಕೊಟ್ಬಿಡುತ್ತೆ, ತನ್ನದ್ರೆ ಏನೋ ಆಗ್ಬಹುದು, ಅಮ್ಮ ನೀರಿಟ್ಕೊಂಡು ಕೊಟ್ಬಿಡುತ್ತೆ ಕೊನೆಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟೊತ್ತಿಗೆ ತುಂಬಾ ಹೊತ್ತು ಕೈಲಿ ಹಿಡ್ಕೊಂಡು ನಿದ್ದೆ ಬರ್ತಾ ಇರುತ್ತೆ, ಹಾಗಾದ್ರೆ ಅಮ್ಮ ನೀರಿಟ್ಕೊಂಡು ಕೊಟ್ಟು ಬಿಡುತ್ತೆ. ಹಾಗೆ ನಾ ಮನೆಯ ಯಾರು ಇದು ಬಿಟ್ಟು ಏನು ಮಾಡ್ಬೇಕಾಗ? ತಾಯಿ ಮೇಲೆ ಪೂರ್ಣ ಭರವಸೆ. ಎಂಥ ಭರವಸೆ ಇದೆ! ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ. ದೇವರಲ್ಲಿ ಅದನ್ನ ಇದನ್ನ ಅಲ್ಲ, ಎಲ್ಲವನ್ನು ಒಪ್ಪಿಸಿ ಬರುತ್ತಕ್ಕಂಥ ಒಂದು ವಿಶಿಷ್ಟವಾದಂಥ ನಂಬಿಕೆ ಬರಬೇಕಾದ್ರೆ ಪರಮಾತ್ಮನಿಗೆ ಎಂದೂ ಅಭಾವ ಇಲ್ಲ. ಪರಮಾತ್ಮನಿಗೆ ಎಂದೂ ಅಭಾವ ಇಲ್ಲ, ಹಿಂದೂ ಇರಲಿಲ್ಲ, ಮುಂದೆ ಇರೋದಿಲ್ಲ, ಈಗಂತೂ ಇದ್ದೇ ಇದ್ದಾನೆ ಅಂತ ತಿಳ್ಕೊಂಡ್ರೆ ಈ ದೇವರ ಮೇಲೆ ನಂಬಿಕೆ ಹುಟ್ಟಿಸ್ತಕ್ಕಂಥ ಮಾತಿದೆ. ಇನ್ನು ಸತ್ ಅಂದರೆ ಬ್ರಹ್ಮ ಅಂತ ಹೇಳೋದಕ್ಕೆ ಇನ್ನೊಂದು ಕಡೆ ಉಪಯೋಗಿಸ್ತೇವೆ ನಾವು. ಸಾಮಾನ್ಯ ಎಲ್ಲರೂ ಕೇಳಿರ್ತಾರೆ, ಅವ ಸತ್ ಹೋದರು ಅಂತ ಕರೀಬಿಡ್ತಾರೆ. ಸತ್ ಹೋದ ಅವನಿದ್ದ, ಏ ಸತ್ ಹೋದನಲ್ಲ ಅಂತ ಹೇಳಿದ್ದ. ಸತ್ ಹೋದ ನಮ್ಮ ಪ್ರಕಾರ ಸತ್ ಹೋದ ಅಂದ್ರೆ ಅರ್ಥ ಏನದಕ್ಕೆ? ತೀರಿ ಹೋದ ಅಂತ ಕರಿತೇವೆ. ಎಕ್ಸ್ಪೈರ್ ಆಗಿಬಿಟ್ಟ, ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೇವೆ ಹೊರತು ಎಕ್ಸ್ಪ್ಲೈನ್ ಮಾಡಕ್ಕೆ ನಮಗೆ ಬರೋದಿಲ್ಲ. ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಕೈಲಾಸ, ಇನ್ನೂ ಡೀಟೇಲ್ ಸ್ವಲ್ಪ ರೀಸೆಂಟ್ ಆಗಿ ಹೇಳ್ಬೇಕಾದ್ರೆ ಕೈಲಾಸ ಯಾತ್ರೆ ಮಾಡದ, ವೈಕುಂಠ ಯಾತ್ರೆ ಮಾಡದ ಅಂತ ಕರಿ. ಇನ್ನು ಸ್ವರ್ಗಸ್ಥನಾದ, ಇನ್ನೂ ಸಿಂಪಲ್ ಆಗಿ ಸ್ವರ್ಗಸ್ಥನಾಗಿಬಿಟ್ಟ. ಅವನು ಸ್ವರ್ಗಕ್ಕೆ ಹೋಗೋ ಮನುಷ್ಯನೇ ಅಲ್ಲ, ಅವನು ಧೈರ್ಯ ಇನ್ನು ಫ್ಯಾಕ್ಟ್ ಹೇಳ್ಬೇಕಾದ್ರೆ ನರಕಸ್ಥರಾದ ಅಂತ ಹೇಳ್ಬೇಕಾಗಿತ್ತು ಅಷ್ಟೆ. ಎಷ್ಟೋ ಜನರ ಬಗ್ಗೆ ಸಚಿತವಾಗಿ ಹೇಳ್ಬೇಕಾದ್ರೆ ಗ್ಯಾರಂಟಿ ನರಕಸ್ಥನಾದ ಅಂತ ಹೇಳ್ಬೇಕು. ಹಾಗೂ ಸ್ವರ್ಗಸ್ಥನಾದ ಅಂತ ಬಿಡ್ತೇವೆ, ಪಾಪ ಹೆಸರಲ್ಲಾದ್ರೂ ಬದುಕೊಂಡು ಹೋಗ್ಲಿ ಪಾಪ ಅಂತ ಹೇಳಬೇಕಷ್ಟೆ. ಅವನು ಹೋಗೋದಲ್ಲಾದ್ರೂ ಹೇಳೋ ರೀತಿ ಅದು ಪದ್ಧತಿ ಮನುಷ್ಯನಲ್ಲಿ. ಆದರೆ ಇವತ್ತು ಸತ್ತೋದ ಅನ್ನೋ ಶಬ್ದ ನಮ್ಮ ಪ್ರಕಾರ ಮಾಡಿ ಕೆಟ್ಟ ಶಬ್ದ ಇದ್ದ ಲೆಕ್ಕ. ಸತ್ತೋದ ಅನ್ನೋ ಪದ ಕೇಳಿಬಿಟ್ರೆ ಅಯ್ಯೋ ಅಯ್ಯೋ ಎಷ್ಟು ಅಸಹ್ಯ ಪದ ಇರಬಹುದು. ತೀರ್ಕೊಂಡ ಅನ್ನೇ ಎಷ್ಟೋ ವಾಸಿ, ತೀರ್ಕೊಂಡ ಮೃತನಾಗಿಬಿಟ್ಟ, ನಿರ್ಯಾಣ ಮಾಡಿಬಿಟ್ಟ, ಏನೇನೋ ಪದ, ನಿಧನಾಗಿಬಿಟ್ಟ, ದಿವಂಗತನಾಗಿಬಿಟ್ಟ, ಇವೆಲ್ಲ ಹೇಳಿ ಸಮಾಧಾನ ಮಾಡ್ಕೋತಿರ್ತೇವೆ. ಹೇಳೋದ್ರೆ ಸಮಾಧಾನ ತಗೋತೇವೆ. ಅನೇಕರಿಗೆ ಗೊತ್ತಿಲ್ಲ ಸತ್ತೋದ ಅನ್ನೋ ಪದ ಬಹಳ ಅತಿ ಒಳ್ಳೆಯ ಪದ ಅದು. ಅದು ತುಂಬಾ ಒಳ್ಳೆಯ ಪದ. ಮತ್ತೆ ಸಾವಿನ ಅರ್ಥನೇ ಹೇಳ್ತಕ್ಕಂಥ ಪದ ಜೊತೆಗೆ, ಬರೀ ಒಳ್ಳೆ ಪದ ನಿಜವಾಗಲೂ ಸಾವಿನ ಸಾವನ್ನು ಹೇಳಬೇಕಾದ್ರೆ ಅದಕ್ಕಿಂತ ಒಳ್ಳೆ ಪದನೇ ಇಲ್ಲ, ಅಷ್ಟು ಒಳ್ಳೆಯ ಪದ. ಏನರ್ಥ ಗೊತ್ತಾ ಅದಕ್ಕೆ? ಸತ್ ಹೋದ ಅಂದ್ರೆ, ಸತ್ ಅಂದ್ರೆ ಭಗವಂತ ಅವನೊಳಗೆ ಇಟ್ಟೊತ್ತು ಇಟ್ಕೊಂಡಿದ್ದ, ಅವನು ಬಿಟ್ಟು ಹೋದ, ಇವನು ಹೋಗ್ಬಿಟ್ಟ ಅಂತ ಅರ್ಥ. ಸತ್ ಹೋದ, ಸದಿತಿ ಪ್ರಾಣ ಅಂತ ಉಪನಿಷತ್ತು. ಸದಿತಿ ಬ್ರಹ್ಮ, ಸದಿತಿ ಪ್ರಾಣ, ದೇವರು ಹೊರಟ, ಪ್ರಾಣದೇವರು ಹೊರಟರು, ಈ ಮನುಷ್ಯ ಹೋಗ್ಲೇಬೇಕಾಯ್ತು, ಹೋಗ್ಬಿಟ್ಟ ಅಂತ ಅರ್ಥ. ಅಂದ್ರೆ ಸಾವಿನ ಅರ್ಥ, ಸಾವು ಅಂದ್ರೇನು ಅದಕ್ಕೆ ಹೇಳ್ತಾರೆ. ಇವತ್ತು ದೇಹದಲ್ಲಿ ದೇಹ ಅದಷ್ಟೇ ಇದೆ, ಕೂತಿಲ್ಲ, ದೇಹ ಸತ್ತು ಮಾಡಿ ದಪ್ಪ ಬಿದ್ದೆ ಬಿಡುತ್ತೆ, ಕೂಡ ಶಕ್ತಿನೂ ಅದಕ್ಕಿಲ್ಲ, ಹಿಡ್ಕೊಂಡು ಕನೆಕ್ಷನ್ ಕೊಡಬೇಕಷ್ಟೇ, ಅದು ಆ ಕಡೆ ಈ ಕಡೆ ಏರ್ಪಾಟ್ ಮಾಡಿ ಕೂಡಿಸ್ಬೇಕು, ಹಾಗೆ ದೇಹ ಕೂಡಕ್ಕೆ ಬರೋದಿಲ್ಲ. ಕೂತಿದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಜೀವ ಇದ್ದರೆ ದೇಹ ಕೂಡೋದಿಲ್ಲ. ಈ ಕೋಮದಲ್ಲಿ ಬಿದ್ದಿರ್ತಾರೆ, ಜೀವ ಇರುತ್ತೆ ಆದರೆ ಕೂಡಕ್ಕೆ ಬರೋದಿಲ್ಲ ಅದಕ್ಕೆ. ಮತ್ತೆ ಇದೆಲ್ಲ ಯಾರು ಬೇಕು ಅದಕ್ಕೆ? ಪ್ರಾಣದೇವರಿರಬೇಕು. ಪ್ರಾಣದೇವರಿದ್ದಾಗ ಬದುಕು ಮತ್ತು ಚಟುವಟಿಕೆ ಎರಡೂ ಬರುತ್ತದೆ, ಬದುಕು ಬರುತ್ತೆ ಚಟುವಟಿಕೆನೂ ಬರುತ್ತೆ. ಆ ಪ್ರಾಣದೇವರ ಒಳಗೆ ಭಗವಂತ ಇರಬೇಕು, ಆಗ ಜೀವ ಓಡಾಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನೇ ತೇನ ಬೇನಾ ತೃಣಮಪಿ ನಚರತಿ ಅಂತ ಕರೆದಿದ್ದು. ಸತ್ ನಾಮಕ ಭಗವಂತ ಎಲ್ಲಿವರೆಗೂ ನಮ್ಮ ದೇಹದಲ್ಲಿ ಇರ್ತಾನೋ, ವಾಯುದೇವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ನಮ್ಮ ಬದುಕು ಇರುತ್ತೆ. ಯಾಗ ಅವರು ಬಿಟ್ಟು ಹೋಗಿಬಿಡ್ತಾರೋ ಅಲ್ಲಿಗೆ ಮುಗಿದೋಯ್ತು. ಆಫೀಸರ್ ಇರೋರಿಗೆ ಆಫೀಸ್ ತೆಗೆದಿರುತ್ತೆ, ಅದು ಹೋಗ್ತಲಕ್ಕೆ ಇಲ್ಲಿ ಆಫೀಸರ್ ಹೊರಟೋಗ್ಬಿಟ್ರು, ಆಫೀಸ್ ಕ್ಲೋಸ್ ಇವತ್ತಿಗೆ ಅಂತ. ಆಫೀಸರ್ ಹೊರಟೋದ್ರು ಅಂದ್ರೆ ಆಫೀಸ್ ಕ್ಲೋಸ್, ಕಡೆ ಇದ್ದಾಗಲೇ ಕ್ಲೋಸ್ ಆಗಿರುತ್ತೆ, ಹೋದ್ರೆ ಇನ್ನೂ ಓಪನ್ ಆಗಿರ್ಬೇಕು. ಅದು ಆಫೀಸರ್ ಹೋದ್ರು ಅಂದ್ರೆ ಆಫೀಸ್ ಕ್ಲೋಸ್ ಅಂತ. ಇವತ್ತು ಭಗವಂತ ನಮ್ಮ ದೇಹದ ಅಧಿಕಾರಿಗಳು ನಾವಲ್ಲ, ದೇಹದ ಒಡೆಯರು ನಾವಲ್ಲ. ದೇಹಕ್ಕೆ ಒಡೆಯರು ನಾವೇ ಆಗಿದ್ದಿದ್ರೆ ನಾವು ದೇವರಾಣಿ ಸಾಯ್ತಾನೇ ಇದ್ದಿಲ್ಲ. ಯಾಕೆಂದ್ರೆ ನಾವು ಸಾಯ್ಬೇಕು ಈ ಮಧ್ಯೆ, ಅದಕ್ಕೋಪ ಯಾವ್ದು ಸಾಯ್ತಿದ್ದ? ಅಯ್ಯೋ ಸಾಯ್ಬೇಕಾ ಸಾಯ್ಬೇಕಾ ಅಂತ ಅವನು ಹೇಳೋದು, ಸತ್ತ ಸತ್ತ ಅಂತ ಇವ್ರು ಹೇಳೋದು. ಆ ಪ್ರಸಂಗನೇ ಬರ್ತಿದ್ದಿಲ್ಲ. ಈ ದೇಹ ನಮ್ಮ ಕೈಯಲ್ಲಿ ಇದ್ದಿದ್ರೆ ಯಾರೂ ಸಾಯ್ತಿದ್ದಿಲ್ಲ. ಅಷ್ಟೇ ಅಲ್ಲ, ಯಾರು ಎಲ್ಲೆಲ್ಲ ಹುಟ್ಟುತ್ತಿದ್ದಿಲ್ಲ, ಎಲ್ಲಿ ಬೇಕೋ ಹೈ ಕ್ಲಾಸ್ ಜಾಗದಲ್ಲೇ ಹುಡ್ತಿದ್ರು. ಹಳ್ಳಿಯೊಳಗೆ ಯಾರು ಹುಡ್ತಾನೆ ಇರಲಿಲ್ಲ, ಹಳ್ಳಿಯೊಳಗೆ ಯಾರು ಹುಡ್ತಾನೆ ಇರಲಿಲ್ಲ, ಕುಗ್ರಾಮದಲ್ಲಿ ಯಾರು ಹುಡ್ತಿದ್ದಿಲ್ಲ. ಎಲ್ಲೆಲ್ಲಿ ಬಿಸಿಲು ಜಾಸ್ತಿ, ಗುಜರಾತ್ ಹುಟ್ಟೋದು ಯೋಚನೆ ಮಾಡ್ತಿದ್ರು ಜನ ಈ ಕಾಲಕ್ಕೆ. ಅಯ್ಯೋ ಭೂಕಂಪ ಬಿಟ್ಟು ಬರೋ ಸ್ಥಿತಿಯಲ್ಲಿ ಇರ್ತಾರೆ, ಹುಟ್ಟಕ್ಕೆ ಹೋಗ್ತಿರಲಿಲ್ಲ. ಹೆಚ್ಚಿಗೆ ಎಲ್ಲ ಬೆಂಗಳೂರೇ ಆಯ್ಸ್ಕೊಂಡ್ಬಿಡ್ತಿರ್ಗ, ಹುಟ್ಟಾವಕಾಶ ಕೊಟ್ಟಿದ್ರೆ ಎಲ್ಲ ಬೆಂಗಳೂರಿನ ಹುಟ್ಟುಬಿಡ್ತಿದ್ರೆ ಗತಿಯೋ? ಅಥವಾ ಇಲ್ಲಿ ಹುಟ್ಟು ಅಮೆರಿಕಾಗೆ ಹೋಗ್ತಾರಲ್ಲ ಅಲ್ಲೇ ಹುಟ್ಟೋ ಪೈಕಿ, ಏಕದ ಇಲ್ಲಿ ಹುಟ್ಟು ಅಲ್ಲಿ ಹೋಗೋದಕ್ಕಿಂತ ಅಲ್ಲೇ ಹುಟ್ಟುಬಿಟ್ರಾಯ್ತು ಅಂತ ಹಿಡ್ಕೊಂಡ್ಬಿಡ್ತಿದ್ರು. ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಬದುಕು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿ ಇಲ್ಲ. ಮೂರಿರೋದು ಎಲ್ಲಿ? ಸತ್ ನಾಮಕ ಭಗವಂತ ಇದ್ದಾನಲ್ಲ, ಅವನು ಅಲ್ಲಿ ಯಾವಾಗ ತರ್ತಾನೋ ಅವಾಗ ಬರ್ತೇವೆ. ಎಲ್ಲಿವರೆಗೂ ಇಟ್ಟಿರ್ತಾನೋ ಅಲ್ಲಿವರೆಗೆ ಇರುತ್ತೇವೆ. ಯಾವಾಗ ಹೋಗುತ್ತೋ ಹೋಯ್ತು. ಇಲ್ಲಿ ಬಲ್ಬ್ ಇದೆ, ಯಾಕೆ ಹತ್ತಿಲ್ಲ? ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಬಲ್ಬ್ ಇದೆ, ಕರೆಂಟ್ ಇಲ್ಲ. ಬಲ್ಬ್ ಬಾಡಿ ಇದ್ದಾಗ ಅಷ್ಟೇನೆ, ಬಲ್ಬ್ ಬರೀ ಬಾಡಿ ಅದು. ಅವ್ರು ಕರೆಂಟ್ ಇದ್ರೆ ಮಾತ್ರ ಬೆಳಕು ಕೊಡುತ್ತೆ, ಇಲ್ಲೋದ್ರೆ ಇಲ್ಲೇ. ಇವತ್ತು ಎಲ್ಲಾ ದೇಹಗಳಲ್ಲಿ ಸತ್ತ ಪ್ರೇತ ಕಳೆ ಅಂತಾರೆ ನೋಡಿ, ಲೈಟ್ ಇರೋದಲ್ಲ ನೋಡಿ. ಎಷ್ಟು ಅಲಂಕಾರ ಬೇಕಾದ್ರೆ ಮಾಡಿವಿ, ಅಲಂಕಾರ ಚೆನ್ನಾಗಿ ಕಂಡು ಮುಖ ನೋಡಿದ ತಕ್ಷಣ ಪಾಪ ಅಂದ್ಬಿಡ್ತಾನೆ ತಕ್ಷಣ, ಡೆಡ್ ಬಾಡಿ ತಕ್ಷಣನೇ. ಇನ್ನು ಬದುಕಿದ ಜೀವನ ಏನು ಅಲಂಕಾರನೇ ಇಲ್ಲ, ಮುಖದಲ್ಲಿ ವರ್ಚಸ್ಸಿರೋದು. ವರ್ಚಸ್ಸು ಜೀವನ ವರ್ಚಸ್ಸಲ್ಲ, ಭಗವಂತನ ವರ್ಚಸ್ಸು ಅಂತ ಕರೀತಾರೆ. ದೇವ್ರ ಒಳಗಿದ್ದಾನಲ್ಲ ಅದಕ್ಕೆ ಕಾಂತಿ ಬರುತ್ತೆ ಅಂತ ಹೇಳುತ್ತೆ. ಬರೀ ಬಲ್ಪು ಕಾಣುತ್ತಷ್ಟೇ, ಲೈಟ್ ಬಂದಾಗ ಕಾಣೋ ರೀತಿಯೇ ಬೇರೆ ಆಗಿಬಿಡುತ್ತೆ. ಅದು ಕಾಣುತ್ತೆ, ಸುತ್ತಮುತ್ತ ವಸ್ತುಗಳನ್ನು ಕಾಣಿಸುತ್ತೆ. ಅದು ಒಂದು ಇಲ್ಲದೆ ಹೋದ್ರೆ ಅದನ್ನ ನೋಡಕ್ಕೆ ಇನ್ನೊಂದು ಲೈಟ್ ಹಾಕೊಂಡ್ಬೇಕಷ್ಟೇ, ಆ ಬಲ್ಪ್ ನೋಡಕ್ಕೆ ಇನ್ನೊಂದು ಲೈಟ್ ಹಾಕ್ಬೇಕಾಗತ್ತೆ. ಅಂದ್ರೆ ಬಲ್ಪ್ ಸ್ವಪ್ರಕಾಶವಾಗಿರೋ ತನ್ನ ಶಕ್ತಿಯಿಂದ ಅಲ್ಲ, ಒಳಗಿರೋ ಕರೆಂಟ್ ಪ್ರವಾಹವಾಗಿ ಬಂದಾಗ ಮಾತ್ರ. ಇವತ್ತು ಜೀವನದಲ್ಲಿರತಕ್ಕಂಥ ಬೆಳಕು ಚಟುವಟಿಕೆ ಎಲ್ಲದಕ್ಕೂ ಕಾರಣ ಯಾರು? ಭಗವಂತನೇ. ಮುಂದೆ ತಾನೇ ಹೇಳ್ತಾನೆ ಇದನ್ನೆಲ್ಲ ಕೊಡೋದು. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ಎಲ್ಲದರ ಹುಟ್ಟಿಗೆ ಕಾರಣ ನಾನು, ಎಲ್ಲದರ ಚಟುವಟಿಕೆ ಕಾರಣ ನಾನು ಅಂತ ಭಗವಂತ ಹೇಳುತ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ದೇವರ ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಭಗವದ್ಗೀತೆನೇ ಅಲ್ಲ ಅದು, ಹೇಳಿ ಕೇಳಿ ಗೀತೆ ಅಲ್ಲ, ಭಗವದ್ಗೀತೆ. ಭಗವಂತನ ಬಗ್ಗೆ ಮಾತು ಮಾತಿಗೆ ಗಮನ ತಂದುಕೊಡೋದ್ರಿಂದನೇ, ನಮಗೆ ಎಚ್ಚರಿಕೆ ತಂದುಕೊಡೋದ್ರಿಂದನೇ ಅದಕ್ಕೆ ಭಗವದ್ಗೀತೆ ಎನ್ನುವ ಹೆಸರು ಸಾರ್ಥಕವಾಗತ್ತೆ ಎಂಬುದನ್ನ ಮರಿಬಾರದು. ಆದ್ದರಿಂದ ಸತ್ ಅಂದ್ರೆ ನಾರಾಯಣ ಅಂತ ಅರ್ಥ, ಸತ್ ಹೋದ ಅಂದ್ರೆ ನಾರಾಯಣ ಬಿಟ್ಟು ಹೋದ ಅಂತ ಅರ್ಥ.